ಜಯತಿ ಹರೇ ರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನವರೀಚಿ ಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞೆ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ಯಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಟೆಂತ್ ನೈಂತ್ ಪದ್ಯದಲ್ಲಿ ಫಸ್ಟ್ ನಾವು ಅದು ಸ್ಥೂಲ ಅರ್ಥ ನೋಡೋಣ. ಐ ಥಿಂಕ್ ವಿ ಹ್ಯಾವ್ ಗಾನ್ ಥ್ರೂ ದಟ್, ಬಟ್ ಸ್ಥೂಲ ಅರ್ಥ ನೋಡಿಬಿಟ್ಟು ಇಲ್ಲಿ ಎಷ್ಟು ವಿಷಯಗಳನ್ನ ಇಲ್ಲಿ ಹೇಳ್ತಾರಂತ ನೋಡೋಣ. ಬಿಕಾಸ್ ವಿಷ್ಣು ಸಹಸ್ರನಾಮದ ಎರಡು ಹೆಸರುಗಳು, ಇಷ್ಟ ಅಂತ ಒಂದು, ಶಿಪಿ ವಿಷ್ಟ ಅಂಬ ಎರಡು ಹೆಸರುಗಳು ಬಂದಿದೆ. ಇಲ್ಲಿ ಶಿಪಿ ವಿಷ್ಟ ಅಂಬುದು ತುಂಬಾ ಇಂಪಾರ್ಟೆಂಟ್ ಒನ್, ದೇವರು ಮಾಡುವಂತ ಆ ಜೀವ ಮತ್ತು ಜಡ ವಸ್ತು ಇದನ್ನ ಹೇಗೆ ಅವನು ಸೇರಿಸಿ ಬಂಧದಲ್ಲಿ ಇರ್ತಾನೆ, ಮೋಚನನು ಹೇಗೆ ಮಾಡ್ತಾನೆ ಅಂಬುದು. ಇದು ಈ ಪದ್ಯ ಜಸ್ಟ್ ಇಷ್ಟ ಭೋಗ್ಯ ಅಂತಿದೆ. ಈ ಭೋಗ್ಯ ಅಂಬುದು ಇಟ್ಸ್ ನಾಟ್ ಜಸ್ಟ್ ನಾವು ಊಟ ಮಾಡುವಂತ ರಸ ಮಾತ್ರ ಅಲ್ಲ, ಊಟ ಮಾಡುವ ಪದಾರ್ಥ ಮಾತ್ರ ಅಲ್ಲ, ಪ್ರತಿ ಒಂದು ಇಂದ್ರಿಯಕ್ಕೇನು ಇಂದ್ರಿಯಗಳಿಗೇನು ಆ ಇಂದ್ರಿಯಗಳ ವಿಷಯಗಳಿದೆಲ್ಲ ಅದು ಎಲ್ಲವೂ ಅದು ಆಯಾ ಇಂದ್ರಿಯಗಳಿಗೆ ಯಾವ್ಯಾವ ವಿಷಯಗಳು ಅದು ಎಲ್ಲವೂ ಭೋಗ್ಯ ಆಗಿರುತ್ತೆ. ಆ ಭೋಗ್ಯದಲ್ಲಿ ಇಷ್ಟ ಅಂದ್ರೆ ನಿಷಿದ್ಧ ಇಲ್ಲದ ಪದಾರ್ಥಗಳು ಅಂತ ಅರ್ಥ. ಸೊ ಇಲ್ಲಿ ಮೇಲಂದ ಮೇಲೆ ಅರ್ಥ ಏನು ಅಂದ್ರೆ ಭಗವಂತ ಇಷ್ಟ ಆ ಜೀವರಿಗೆ ಇಷ್ಟ ಆದಂತ ಭೋಗ್ಯ, ಜೀವನಿಗೆ ಇಷ್ಟ ಆದಂತ ಭೋಗ್ಯ ಪದಾರ್ಥಗಳಲ್ಲಿ ಅವನು ದೇವರು. ಶಿಪಿವಿಷ್ಟ ಅಂಬೋ ನಾಮದಿಂದ ಎಲ್ಲ ಜೀವರು ಸರ್ವ ಜೀವರು ಭೋಗ ಅಂದ್ರೆ ಭೋಗ್ಯ ಪದಾರ್ಥದಲ್ಲಿ ಶಿಪಿವಿಷ್ಟ ಅಂಬೋ ಹೆಸರಿನಿಂದ ಇದ್ದು ಆಮೇಲೆ ಆ ಪದಾರ್ಥವನ್ನ ಸ್ವೀಕಾರ ಮಾಡುವಂತ ಸರ್ವ ಜೀವರು. ಈ ಸರ್ವ ಅಂಬೋದು ಹಿಂದಿನ ಪದ್ಯದಲ್ಲಿ ಬಂದಂತೇನೆ ಸರ್ವ ಅಂಬೋ ಶಬ್ದ ಎಲ್ಲಾ ಜೀವರು ಬ್ರಹ್ಮಾದಿ ದೇವತೆಗಳನ್ನ ತಗೊಂಡು ತೃಣಾಂತ ಎಲ್ಲ ಸರ್ವ ಜೀವರನ್ನ ತುಷ್ಟಿ ಸಂತೋಷವನ್ನ ಕೊಡ್ತಾನ, ಸಂತೋಷ ಪಡಿಸುವ ಅಂದ್ರೆ ಯಾವಾಗ ಸಂತೋಷ ಪಡಿಸ್ತಾನೆ ಇವನು ಅಂದ್ರೆ ದಿನ ದಿನದಿ ಅಂತ ಹೇಳುವ ಮೂಲಕವಾಗಿ ಆಲ್ ದ ಟೈಮ್ ಅಂತ ಆಗತ್ತೆ. ಯಾವ ಕಣ್ಣು ಯಾವತ್ತು ನೋಡ್ತಾ ಇರತ್ತೆ, ಕಿವಿ ಕೇಳ್ತಾ ಇರತ್ತೆ, ಮೂಗು ಮೂಸ್ತಾ ಇರತ್ತೆ, ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಯಾವ್ಯಾವಾಗ ಸೇವನೆ ಮಾಡ್ತೀವಿ ಅವಾಗವಾಗ. ಸೊ ಅದು ದಿನಾಗ್ಲು ಯಥಾ ಯೋಗ್ಯವಾಗಿ ದಿನದಿ ಸಂತುಷ್ಟನಾಗಿದ್ದು ಅವನು ಯಾಕೆ ಇದನ್ನ ಮಾಡ್ತಾನೆ, ದೇವರು ಶಿಪಿವಿಷ್ಟನಾಗಿದ್ದು ಯಾಕೆ ಮಾಡ್ತಾನ ಅಂದ್ರೆ ಹೇಳ್ತಾರ ಅವನು ಸಂತುಷ್ಟನ, ಅವನಿಗೆ ಯಾವ ಪ್ರಯೋಜನ, ಎಲ್ಲಾ ಕಡೆನೂ ಇದು ಬರುತ್ತೆ. ದೇವರಿಗೆ ಆ ದೇವರ ಕರುಣಾ ಅಂಬುದು ನಮ್ಗೆ ಅರ್ಥ ಆಗಬೇಕು ಅಂದ್ರೆ ದೇವರಿಗೆ ಯಾವುದಿಂದಲೂ ಏನೇನು ಪ್ರಯೋಜನವೂ ಇಲ್ಲ. ಅದು ಭಾಗವತದಲ್ಲಿ ಮೃಷ ಅಂಬೋ ಶಬ್ದದಿಂದ ಫಸ್ಟೇ ಹೇಳ್ಬಿಡ್ತಾರೆ ದೇವರಿಗೆ ಸುಪ್ರಯೋಜನ ಇಲ್ಲ. ಅದು ಧರ್ಮಸೂತ್ರದಲ್ಲಿನೂ ಮೂಲವಾಗಿ ಬರುವುದು ದೇವರಿಗೆ ಪ್ರಯೋಜನ ಇಲ್ಲ ಅಂತ. ಇಲ್ಲಿನೂ ಕರುಣಾಸಂಧಿಯಲ್ಲಿ ಪ್ರಯೋಜನ ಇಲ್ಲದಿದ್ದರೂ ಅವನು ವ್ಯವಹಾರ ಮಾಡುತ್ತಾನೆ. ಸೊ ಸಂತುಷ್ಟ ತಾನಾಗಿ ಯಾವಾಗಲೂ ತುಷ್ಟನಾಗಿ ಅವನು ಸಂತುಷ್ಟನಾಗಿ ತೃಪ್ತಿ ಆನಂದಮಯದಿಂದ ಇರ್ತಾನೆ. ಸಂತುಷ್ಟ ತಾನಾಗಿ ಅಂದ್ರೆ ಅವನಿಗೆ ಸಂತೋಷ ಆಗತ್ತಂದ್ರೆ ಅದು ಪರರಿನಿಂದ ಆಗೋದಿಲ್ಲ, ತಾನಾಗಿ ಅವನು ಸ್ವತಂತ್ರನಾಗಿ ಅದು ಅವನ ಸ್ವಭಾವ. ಸಂತೋಷದಿಂದ ಆನಂದ ಜ್ಞಾನದಿಂದ ಸರ್ವಾ ಕಾಲದಲ್ಲಿ ಸರ್ವಾವಸ್ಥೆಯಲ್ಲಿ ಇರೋದು ದೇವರ ಸ್ವಾಭಾವಿಕ ಗುಣ ಅದು. ಸಂತುಷ್ಟ ತಾನಾಗಿ ಕೋಷ್ಟದಳು, ಕೋಷ್ಟ ಅಂದ್ರೆ ದೇಹ, ಆ ಒಂದು ಐದು ಕೋಶದಿಂದ ಕೂಡಿರುವಂತ ಈ ದೇಹ ಕೋಷ್ಟದಳು ನೆಲೆಸಿತ್ತು ಅಂದ್ರೆ ಪದಾರ್ಥದಲ್ಲಿನೂ. ಅಲ್ಲಿ ನಾಲ್ಕನೇ ಪದ್ಯದಲ್ಲಿ ನಮ್ಗೆ ನಾಲ್ಕನೇ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಫಸ್ಟ್ ಪದ್ಯದಲ್ಲಿ ಎಲ್ಲವೂ ಹೇಳ್ತಾರೆ. ಆಮೇಲೆ ಫಸ್ಟ್ ಆಮೇಲೆ ಬಂದಾಗ ನಮ್ಗೆ ಎಂಟನೆಯ ಪದ್ಯದಲ್ಲಿ ಹೇಳುವಾಗ ಭೋಗ್ಯ ಭೋಕ್ತೃ ರಸಗಳು ಅವಕಾಶ ಇದೆಲ್ಲ ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಹೇಳುವ ವಿಶೇಷ ಅಲ್ಲಿ ರಸಮಯ ಭೋಜನ ರಸ ಅಂತ ಬಂದಿದ್ದಲ್ಲ ಆ ರಸಗಳಲ್ಲಿ ಎಲ್ಲ ರಸ ಊಟ ಮಾಡುವಂತಹದ್ದು ಮಾತ್ರ ಇಲ್ಲ, ಎಲ್ಲ ಪದಾರ್ಥ ಯಾವ ಯಾವ್ದು ಯಾವ ಯಾವ ಇಂದ್ರಿಯ ಭೋಗ ಮಾಡುತ್ತೋ ಅಷ್ಟು ಪದಾರ್ಥದಲ್ಲಿ ಆಲ್ ದ ಎಕ್ಸ್ಪೀರಿಯನ್ಸ್ ಎಲ್ಲದಲ್ಲಿನೂ ಇದ್ದಾನೆ ಮತ್ತು ಜೀವನದಲ್ಲಿನೂ ಇದ್ದಾನೆ. ಇದು ಸಮಗ್ರವಾಗ ಅವನು ಇರುವಂತ ಇದು ನೋಡೋಣ, ವಿವರವಾಗ ನೋಡೋಣ. ಸಂತುಷ್ಟ ತಾನಾಗಿ ಕೋಷ್ಠದೊಳು ನೆಲೆಸಿದ್ದು, ಈ ದೇಹದಲ್ಲಿ ಈ ಪಿಂಡಾಂಡದಲ್ಲಿ ಕೋಷ್ಠದೊಳು ನೆಲೆಸಿದ್ದು. ಕೋಷ್ಠದಲ್ಲಿ ಅಂದ್ರೆ ಪಂಚಕೋಶ, ನಮ್ಮ ಜೀವನ, ನಮ್ಮ ದೇಹ ಮಾತ್ರ ಅಲ್ಲ, ಎಲ್ಲದನ್ನ ಇದ್ದಾನೆ. ಆ ತಿಳುವಳಿಕೆ ಬರುವುದು ಈ ಪುರುಷ ದೇಹ. ಪುರುಷ ದೇಹ ಅಂದ್ರೆ ಈ ಪೂರ್ಣವಾಗಿ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಜಾಗೃತವಾಗಿರುವಂತ ಆ ಕೆಪಾಸಿಟಿ ಇರುವಂತ ನಮ್ಮ ಆ ಪುರುಷ ದೇಹದಲ್ಲಿ. ಪುರುಷ ಅಂದ್ರೆ ಪೂರ್ಣವಾಗಿರುವಂತ ಗಂಡಸು ಹೆಂಗಸು ಅಂತ ಅರ್ಥ ಅಲ್ಲ, ಕಾಮನ್ ಆಗಿರುವಂತದ್ದು. ಎಲ್ಲ ಪುರುಷ ದೇಹದಲ್ಲಿನೂ ಇದ್ದು ಅಂದ್ರೆ ಎಲ್ಲರ ನಮ್ಮ ಮನುಷ್ಯ ದೇಹದಲ್ಲಿ ಇದ್ದು ಕೋಷ್ಠದೊಳು ನೆಲೆಸಿದ್ದು ರಸಮಯ. ರಸಮಯ ಅಂತ ಹೇಳುವಾಗ, ರಸಮಯ ಅಂತ ಹೇಳುವಾಗ ಆ ಉತ್ತಮವಾದ ಆ ಉತ್ಕೃಷ್ಟನಾಗೆ ರಸವಾಗಿ ರಸಮಯ ಪುಷ್ಟಿಯ ದಿವಸ. ಯಾಕೆ ಇದ್ದಾನೆ ಅವನು ಈ ದೇಹದಲ್ಲಿ ಅಂದರೆ, ಈ ದೇಹಕ್ಕೆ, ದೇಹಕ್ಕೆ ಅಂದ್ರೆ ಸ್ಥೂಲ ದೇಹಕ್ಕೆ ಪುಷ್ಟಿ, ಜೀವಕ್ಕೆ ಪುಷ್ಟಿ ಎಂಬುದಿಲ್ಲ. ಜೀವ ಯಾವತ್ತೂ ಒಂದೇ ರೀತಿಯಾಗಿರುವಂತದ್ದು ಜೀವ. ಜೀವ ಇರುವಂತ ಈ ದೇಹ, ಈ ದೇಹವನ್ನ ಪುಷ್ಟಿ ಅಂತಾರೆ. ಅಲ್ಲಿ ಬರುವಂತದ್ದು ನಾಲ್ಕನೇ ಸಂಧಿಯಲ್ಲಿ ಉಪಚಯ ಅಂತ ಬಂದಿದ್ದಲ್ಲ, ಆ ಉಪಚಯದ ಅರ್ಥ ಇಲ್ಲಿ ಪುಷ್ಟಿ ಅಂತ ಹೇಳ್ತಾರೆ. ಪುಷ್ಟಿಯ ಇರಿಸಿ ಬಿಸಿ ಎಲ್ಲಿ ಪುಷ್ಟಿಯನ್ನ ಕೊಡ್ತಾನೆ, ಯಾವುದಕ್ಕೆ ಪುಷ್ಟಿ ಕೊಡ್ತಾನೆ? ಇದು ಆಬ್ವಿಯಸ್ ನಮ್ಗೆ, ಇದು ಸೈನ್ಸ್ ನಮ್ಮ ಪ್ರತ್ಯಕ್ಷದಲ್ಲೇ ಇರುವಂತದ್ದು. ನಾವು ಊಟ ಮಾಡುವ ಮೂಲಕ, ಊಟ ಒಂದು ಉಪಲಕ್ಷಣದಿಂದ ಎಲ್ಲ ತಗೊಳ್ಳೋದು. ಊಟ ಅಂದ್ರೆ ಅದು ಇದು ಅರ್ಥ ಆದ್ರೆ ಉಳಿದಿದೆ ಎಲ್ಲವೂ ಅರ್ಥ ಆಗ್ಬಿಡತ್ತೆ. ಸೊ ತಗೊಳ್ಳುವ ಮೂಲಕವಾಗಿ ಅದು ಹೇಳ್ತಾರೆ, ನಾವು ತಗೊಳ್ಳುವ ಮೂಲಕವಾಗಿ ನಮ್ಮ ಪ್ರತಿಪತಿ ಇಂದ್ರಿಯಗಳಿಗೆ ಮಾತ್ರ ಅಲ್ಲ, ಅವಯವಗಳಿಗೆ, ಎಲ್ಲದಕ್ಕೇನು, ಎವ್ರಿ ಸೆಲ್ ಇನ್ ದ ಬಾಡಿ, ಎಲ್ಲದಕ್ಕೇನು ಶಕ್ತಿ ಸಿಕ್ಕತ್ತ. ಶಕ್ತಿ ಸಿಕ್ಕತ್ತ, ಅನ್ವಾಂಟೆಡ್ ಇಸ್ ಥ್ರೋನ್ ಔಟ್. ಇದು ಎರಡು ಸೈನ್ಸ್ಗೆ ನಮ್ಗೆ ಗೊತ್ತಾಗ್ತಾ, ಉಳಿದದು ಮೂರನೇದು ಒಂದು ಸೇರ್ತಾರೆ, ಅದು ಮನಸ್ಸಲ್ಲಿ ಹೋಗಿ ಸೂಕ್ಷ್ಮವಾಗ ದಟ್ ಇಸ್ ನಾಟ್ ಕೆನಾಟ್ ಬಿ ಪರ್ಸೀವ್ಡ್. ಆ ಪ್ರತ್ಯಕ್ಷದಲ್ಲಿ ಕಾಣಿಸುವಂತದ್ದಲ್ಲ, ಯಾಕಂದ್ರೆ ಮನಸ್ಸು ಎಂಬುದು ಪ್ರತ್ಯಕ್ಷದಲ್ಲಿ ಕಾಣಿಸೋದಿಲ್ಲ, ಮನಸ್ಸಿನ ಕಾರ್ಯಗಳು ಕಾಣಿಸುತ್ತೆ, ಅದನಿಂದ ಮನಸ್ಸು ಎಂಬುದನ್ನ ಊಹೆ ಮಾಡ್ತಾರೆ. ಬಟ್ ಅದಕ್ಕೆ ಹೋಗುವಂತ ವಿಷಯಗಳು, ಆ ಒಂದು ಸೂಕ್ಷ್ಮವಾದ ಅಂಶಗಳು ಮನಸ್ಸಲ್ಲಿ, ದ ವೆರಿ ಥಾಟ್, ನಮ್ಮ ಥಾಟ್ಸ್, ರಾದರ್ ಥಾಟ್ಸ್ ಅಂತ ಇಲ್ಲಿ ಹೇಳುವ ಮೂಲಕ ಹೈಯರ್ ಥಾಟ್ಸ್ ರಸಮಯ ಅಂತ. ಹೈಯರ್ ಥಾಟ್ಸ್ ಅಂದ್ರೆ ಅಲ್ಲಿ ಇರುವಂತ ದೇವರನ್ನ, ದೇವರು ಬಗ್ಗೆ, ದೇವರ ಇದಾನೋ ಇಲ್ಲವೋ, ಅವನು ಎಂತಾದವನು, ಯಾಕೆ ಬಂದು ಈ ತರ, ಆ ಒಂದು ದಟ್ ಇಸ್ ದಟ್ ವಿಚ್ ಇಸ್ ನಾಟ್ ಗಿವನ್ ಇನ್ ಸೈನ್ಸ್ ಅಟ್ ಆಲ್, ಅದನ್ನ ಕೊಡೋದು ಆ ಪುಷ್ಟಿ. ಪುಷ್ಟಿಯನ್ನು ಇದ್ದು ಇದು ಸೂಕ್ಷ್ಮವಾದ ರಸ ಮಾಡುವಂತ ಕೆಲಸ ಪುಷ್ಟಿಯರ ಇದಿಸ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲಿ ವಿಶೇಷವಾಗಿ ಇಂದ್ರಿಯಗಳಲ್ಲಿ ಇದ್ದಾನೆ ಎಂಬ ಮೂಲಕವಾಗಿ ಎಲ್ಲಾ ಕಡೆನೂ ಇದ್ದಾಗ ಇಂದ್ರಿಯ ನಮ್ಮಲ್ಲಿ ಇರುವಂತದ್ದು ನೋಡೋಣ. ಇಂದ್ರಿಯಗಳು ಪ್ರೇಷ್ಠನಾಗಿ, ಪ್ರೇಷ್ಠ ಅಂದ್ರೆ ಪ್ರಕೃಷ್ಟನಾಗಿ ಅವನು ಇದ್ದಾನ ಅಂದ್ರೆ ಅದು ಜೊತೆ ಜೊತೆಯಲ್ಲಿ ಇರ್ತಾನ. ಕ್ಷೀರ ನೀರಮಿವತ್ತು ಅಂತ ಹೇಳ್ತಾರೆ, ಅಂದ್ರೆ ಇದ್ದರೂ ಅವನು ವಿಲಕ್ಷಣನಾಗ, ಪ್ರೇಷ್ಠನಾಗ, ಪ್ರಕೃಷ್ಟನಾಗಿ ಎಲ್ಲ ವಿಷಯಗಳ ನುಂಬ ತಿಳಿಸದಲ್ಲಿ ಎಲ್ಲದಲ್ಲೂ ಇದ್ದಾನೆ. ಇದ್ದು ವಿಷಯಗಳ ನುಂಬ, ಇದಕ್ಕೆ ಭೋಗ್ಯ ಅಂತ ಬಂದಿದ್ದಲ್ಲ ಅದಕ್ಕೆ ಇಲ್ಲಿ ವಿಷಯ ಅಂತ. ಅಂದ್ರೆ ಆಯಾ ಇಂದ್ರಿಯಕ್ಕೆ, ನಮ್ಮ ನಾಲಿಗೆಗೆ ಮಾತ್ರ ಇಲ್ಲ, ಉಳಿದ ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಉಂಬ. ಉಂಬ ಅಂದ್ರೆ ಗ್ರಹಣ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ ಅಂತ ಇಲ್ಲಿ ಹೇಳದಿದ್ದು ಸ್ಥೂಲವಾದ ಅರ್ಥ. ಇಲ್ಲಿ ಇರುವಂತ ವಿಷಯಗಳು ಏನು ಅಂದ್ರೆ, ಫಸ್ಟ್ ಇಲ್ಲಿ ಬಂದಾಗ ಇಷ್ಟ ಭೋಗ್ಯ ಪದಾರ್ಥದು ಇಲ್ಲಿ ನೋಡಬೇಕಾದ ಏನು ಅಂದ್ರೆ, ದೇವರು ಇರುವಂತ ರೀತಿ, ದೇವರು ಎಲ್ಲಿ ಇದ್ದಾನೆ, ಭೋಗ್ಯ ಎಲ್ಲ ಪದಾರ್ಥಗಳು. ಯಾಕೆ ಎಲ್ಲಾ ಸೃಷ್ಟಿಯಾದ ಎಲ್ಲಾ ಪದಾರ್ಥ ತಗೊಳ್ತಾರೆ ಅಂದ್ರೆ, ಎಲ್ಲದಲ್ಲಿನೂ ನಮಗೆ ಕೆಲವುದು ನಮ್ಗೆ ಗ್ರಾಹ್ಯವಾದ ಪದಾರ್ಥಗಳು ನಮ್ಗೆ, ಇನ್ನೊಂದು ಪಕ್ಷಿ ಮುಂತಾದ ತಗೊಂಡ್ರೆ ಅದು ಪ್ರತಿಯೊಂದಕ್ಕೇನು ಒಂದೊಂದು ಪದಾರ್ಥ, ಸ್ಟೇಪಲ್ ಫುಡ್ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಎಲ್ಲದಲ್ಲಿನೂ ಅವನಿಗಿದ್ದಾನೆ. ಇದ್ರೂ ಇಲ್ಲಿ ವಿಶೇಷವಾಗಿ ಹೇಳುವುದು ಯಾವುದು, ನಮ್ಗೆ ಸಾಧನೆಗೆ ಆಗಬೇಕು, ಆ ಸಾಧನೆಗೆ ಬರುವಂತ ವಿಷಯಗಳು. ದೇವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ದೇವರಿಗೆ ನಾವು ಇರುವಂತ ಒಂದು ಈ ದೇವರ ನೈವೇದ್ಯ ದ್ವಾರ ನಾವು ತಿಳ್ಕೊಬಹುದು. ಒಂದು 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 ತಿಳ್ಕೊಂಡ್ರೆ ಒಂದು ತಿಳಿಯುತ್ತೆ. ದೇವರ ನೈವೇದ್ಯ ಮಾಡುವಾಗ ನಾವು ಏನ್ ಮಾಡ್ತೀವಿ, ದೇವರಿಗೆ ಯಾವುದು ಅನಿಷಿದ್ಧ ಅಲ್ಲವೋ, ಆಮೇಲೆ ನಿಷಿದ್ಧ ಅಲ್ಲವೋ, ಅನಿಷಿದ್ಧ ಪದಾರ್ಥಗಳನ್ನ ಯಾವ ಯಾವ್ದು ನಿಷಿದ್ಧ ಮಾಡಿದ್ದಾರೋ ಶಾಸ್ತ್ರದಲ್ಲಿ, ಶಾಸ್ತ್ರದಲ್ಲಿ ಏನೇನು ಯಾಕೆ ಯಾಕೆ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ಶಾಸ್ತ್ರ ಯಾಕೆ ಬೇಕು ಅಂತ ಹೇಳಿದ್ರೆ, ಅಲ್ಲಿ ಇರುವಂತ ಸೂಕ್ಷ್ಮ ಅಂಶಗಳು ಯಾವ್ಯಾವ ಸತ್ವ ರಜ ತಮಸ್ ಮೂಲ ಸಹ ನಮ್ಗಿರುವಂತದ್ದು ಮೂರೇ, ಆ ವಿಷಯ ಅದನ್ನ ಇಟ್ಟುಕೊಂಡು ಅದು ನಮ್ಮ ದೇಹದಲ್ಲಿ ಆಗುವಂತ ಪರಿಣಾಮಗಳನ್ನ, ಏನು ಪರಿಣಾಮ, ಪರಿಣಾಮ ಇಲ್ಲಿ ಹೇಳುವಂತ ಪರಿಣಾಮ ಯಾವುದು ಅಂದ್ರೆ, ದೇವರ ಬಗ್ಗೆ ತಿಳ್ಕೋಬೇಕು, ದೇವರಿಗೆ ಪ್ರೀತಿಯಾಗುವಂತ ರೀತಿಯಲ್ಲಿ ನಾವು ನಡ್ಕೋಬೇಕು, ಇದೆಲ್ಲ ನಮ್ಗೆ ಮೋಚಕ ಮಾಡೋದು. ಈ ತರ ಥಿಂಕಿಂಗ್ ಅಬೌಟ್ ಗಾಡ್ ನಮ್ಗೆ ಮೋಚಕ. ಅದು ಯಾವ ವಸ್ತುವಿನಿಂದ ನಮ್ಗೆ ಬರುತ್ತೋ ಅದು ಎಲ್ಲವೂ ಗ್ರಾಹ್ಯ ಅಂತ ಕೊಟ್ಟಿದ್ದಾರೆ. ದೇವರ ಕಡೆ ಮನಸ್ಸು ಹೋಗದಂತೆ ಮಾಡುವುದು ಎಲ್ಲವೂ, ಈವನ್ ಒಳ್ಳೇದಾದ್ರೂ ಅದನ್ನ ನಿಷಿದ್ಧ ಅಂತ ಮಾಡ್ಬಿಡ್ತಾರೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಇದಕ್ಕೆ ಹೇಳ್ತಾ, ಸೊ ಇಲ್ಲಿ ಇಷ್ಟ ಭೋಗ್ಯ ಅಂತ ಹೇಳುವಾಗ, ಇಷ್ಟ ಅಂತ ಹೇಳುವ ಮೂಲಕವಾಗ ಜೀವನಿಗೆ ಯಾವುದು ಇಷ್ಟ ಆಗತ್ತೋ, ಅಂದ್ರೆ ಇಲ್ಲಿ ಇಷ್ಟ ಅಂಬೋದಕ್ಕೆ ಇನ್ನೂ ಅನದರ್ ಲೇ ಆಫ್ ಮೀನಿಂಗ್ ವಿಷ್ಣು ಸಹಸ್ರನಾಮ ಮೂಲಕವಾಗಿ ನೋಡಬಹುದು. ಇವಾಗ ಈ ಲೆವೆಲ್ಲಿ ಇಷ್ಟ ಅಂದ್ರೆ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಯೋಗ್ಯವಾದ ಪದಾರ್ಥಗಳು, ಯೋಗ್ಯ ಯೋಗ್ಯವಾದದ್ದನ್ನ ನಾವು ಭೋಗ ಮಾಡ್ತೀವಿ, ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ನಾವು ಯಾವುದನ್ನ ಸ್ವೀಕಾರಕ್ಕೆ ನಮ್ಗೆ ಯೋಗ್ಯವೋ ಅದನ್ನೇ ನಮ್ಮ ದೇವರಿಗೆ ಇಡ್ತೀವಿ. ಯದನ್ನಂ ಪುರುಷೋಭವತಿ ತದನ್ನಂ ತಸ್ಯ ದೇವಾಹ ಅಂತ, ನಮಗೆ ಯಾವುದು ಯಾವ ಯಾವ ವರ್ಣ ಯಾವ ಯಾವ ಇದರಲ್ಲಿ ಯಾವ ಯಾವುದು ಅರ್ಹವೋ ಅದನ್ನೇ ನಮ್ಮ ದೇವರಿಗೆ ನಾವು ಇಡ್ತೀವಿ. ದೇವರಿಗೆ ಯಾವುದಕ್ಕೇನೋ ದೋಷ ಇಲ್ಲ, ನಾವು ಏನು ಸ್ವೀಕಾರ ಮಾಡ್ತೀವೋ ಅದನ್ನ ದೇವರಿಗೆ ಇಡ್ತೀವಿ. ಇಷ್ಟು ದೇವರಿಗೆ ಏನು ಆಗ್ಬೇಕಾಗಿಲ್ಲ, ನಮಗೆ ಅವನ ಅನುಗ್ರಹ ಸಿಕ್ಕತ್ತೆ, ಅದನ್ನ ನಾವು ಭೋಜನ ಮಾಡ್ತೀವಿ. ಆ ಪ್ರಾಸೆಸ್ ಹೇಳ್ತಾ ಇದ್ದಾರೆ. ಇಷ್ಟ ಭೋಗ್ಯ ಪದಾರ್ಥಗಳು ಶಿಪಿವಿಷ್ಟ ಅಂತ ಹೇಳ್ತಾರೆ. ಶಿಪಿವಿಷ್ಟ ಅಂತ ಹೇಳುವ ಮೂಲಕ ಒಂದು ಮೀನಿಂಗ್ ಏನ್ ಬರುತ್ತೆ ಅಂದ್ರೆ, ಶಿಪಿವಿಷ್ಟ ಅಂತ ಹೇಳುವ ಮೂಲಕವಾಗ ಏನ್ ಹೇಳ್ತಾರಂದ್ರೆ, ಶಿಪಿ ಅಂತ ಹೇಳುವಾಗ ಒಂದ್ ಮೀನಿಂಗ್, ದರ್ ಆರ್ ಮೆನಿ ಮಲ್ಟಿಪಲ್ ಮೀನಿಂಗ್. ಒಂದು ಬಂದು ಶುದಲ್ ಧಾತುವಿಂದ ಬರೋದು. ಶುದಲ್ ಧಾತು ಶುದಲ್ ವಿಷರಣೆ ಅಂತ ಅಂದ್ರೆ ಏನು ಅಂದ್ರೆ, ಆ ಒಂದು ಏನ್ ಹೇಳೋದು, ಶೀದಮಾನ ದೇಹ ಅಂದ್ರೆ ನಶ್ವರವಾದ ದೇಹ ಅಂತ ಅರ್ಥ ಬರುತ್ತೆ. ಆ ನಶ್ವರವಾದ ದೇಹದಲ್ಲಿ ಪಿನದ್ದ ಅಂದ್ರೆ ಪುಷ್ಟಿಯನ್ನ ಕೊಡ್ತಾರೆ. ಅಂದ್ರೆ ಈ ದೇಹ, ನಮ್ಮ ದೇಹ ನಷ್ಟ ಹೊಂದುವಂಥದ್ದು ಅದು ನಮ್ಗೆ ಗೊತ್ತು. ಹುಟ್ಟಿದ ದೇಹ ಸಾಯಲೇಬೇಕು, ನಷ್ಟ ಆಗಬೇಕು, ವಯಸ್ಸಾಗುವುದು, ಎಲ್ಲವೂ ಇಲ್ಲಿ ವಿಕಾರಗಳು ಬಂದು ಕೊನೆಯಲ್ಲಿ ಹೋಗ್ಬೇಕದು. ಸೊ ಇದು ನಷ್ಟವನ್ನ ಈಚ್ಛೆದೇ ಪಾಸಸ್ ಬೈ, ನಾವು ವಿ ಗೋ ಟುವರ್ಡ್ಸ್ ಮೃತ್ಯು ಓನ್ಲಿ. ನಾ ದೇಹಕ್ಕೆ ವ್ಯಾರಂಟಿ, ಹೇಗೆ ನಮ್ಮ ವಾಹನಗಳಿಗೆ ವ್ಯಾರಂಟಿ ಇದೆಯೋ ಹಾಗೇನೆ ಈ ದೇಹ ಯಾವ ಯಾವುದು ಹುಟ್ಟಿದೆಯೋ ಅದಕ್ಕೆ ನಾಶ ಅಂಬೋದು ಕಾಲದ ಒಂದು ಎಫೆಕ್ಟ್ ಆ ದೇಹದ ಮೇಲೆ ಇರುತ್ತೆ. ಸೊ ಆ ನಶ್ವರವಾಗುವಂತ ಈ ದೇಹವನ್ನ ಪುಷ್ಟಿ ಮಾಡುತ್ತಾನೆ, ಅದಕ್ಕೆ ಶಿಪಿವಿಷ್ಟ. ಇದು ಒಂದು ಮೀನಿಂಗ್. ಸೊ ದೇವರಿಗೆ ಎಲ್ಲಿ ಇದಾನಂದ್ರೆ, ಎಲ್ಲಾ ಪದ ನಾವು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವಾದ ಎಲ್ಲಾ ಪದಾರ್ಥದಲ್ಲಿನೂ ಶಿಪಿವಿಷ್ಟ. ಇದು ಒಂದು ಮೀನಿಂಗ್. ಶಿಪಿವಿಷ್ಟ ಅಂಬೋ ಹೆಸರಿನಿಂದ ಇದು ಏನ್ ಮಾಡ್ತಾನೆ, ಯಾಕೆ ಇದ್ದಾನೆ ಆ ವಸ್ತುಗಳಲ್ಲಿ ಅವನು ಅಂದ್ರೆ, ಇಲ್ಲಿ ಹೇಳ್ತಾರ ಸರ್ವ ಜೀವರ ತುಷ್ಟಿಪಡಿಸುವ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಾಯ್ತು, ಭೋಜನ ರಸವಿವಾಸಿಯಲ್ಲಿ ಎಲ್ಲಾ ಹೇಳಾಯ್ತು. ಇಲ್ಲಿ ಏನು ಹೊಸ ವಿಷಯ ಅಂದ್ರೆ, ಇದು ನಮಗೆ ಮೂಲತಃ ಇಲ್ಲಿ ನಾವು ನೋಡಿದ್ದಾಗಲೇ ಧ್ಯಾನ ಪ್ರಕ್ರಿಯೆಯಲ್ಲಿ ಒಳಗೆ ನಾವು ಧ್ಯಾನಕ್ಕೆ ಹೋದಾಗ ಮೂಲತಃ ನಮಗೆ ಬಂಧದಲ್ಲಿ ಹಾಕುವ ವಿಷಯ ಯಾವುದು ಅಂತ, ನಮಗೆ ಬಂಧದಲ್ಲಿ ಏನ್ ಹಾಕತ್ತೆ, ಯಾವ ವಿಷಯ ಬಂಧಕ್ಕೆ ಕಾರಣ ಆಗತ್ತೆ ಅಂದ್ರೆ, ಅಲ್ಲಿ ಹೇಳ್ತಾರೆ ದೇವರು, ನಾವು ಕೇಳಿದೀವಿ ಜೀವ ಅಂಬೋದು ಅಪ್ರಾಕೃತ. ಜೀವ ಅಪ್ರಾಕೃತ, ಅಪ್ರಾಕೃತ ಅಂದ್ರೆ ಏನು, ಅಪ್ರಾಕೃತ ಅಂದ್ರೆ ಅವನಿಗೆ ನಾನ್ ಮ್ಯಾಟರ್ ಅಂದ್ರೆ ಅವನಿಗೆ ಮ್ಯಾಟರ್ಗೇನು, ಮ್ಯಾಟರ್ ಈಸ್ ಸಮಥಿಂಗ್ ದಟ್ ವಿ ಆಲ್ ನೋ, ಈ ಮ್ಯಾಟರ್ ಪೆರಿಷಬಲ್, ಮ್ಯಾಟರ್ಗೇನು ನಾನ್ ಮ್ಯಾಟರ್ಗೇನು ಸಂಬಂಧವೇ ಇಲ್ಲ. ಅಂದರೆ ನಾವು ಊಟ ಮಾಡುವಂತ ಪದಾರ್ಥಗಳು, ಎಲ್ಲ ಪದಾರ್ಥ ತಗೊಳ್ಳಿ, ಊಟ ಮಾತ್ರ ಇಲ್ಲ ಎಲ್ಲ ಇಂದ್ರಿಯಗಳ ಮೂಲಕವಾಗುವಂತ ಎಲ್ಲವೂ ತಗೊಳ್ಳೋಣ. ತಕೊಂಡ್ರೆ ಎಲ್ಲವೂ ನಮ್ಗೆ ಗೊತ್ತಿರೋದು ಎಲ್ಲವೂ ಪ್ರಾಕೃತವಾಗೇ ಇದೆ. ಎವ್ರಿಥಿಂಗ್ ಇಸ್ ಪ್ರಾಕೃತವಾಗೇ ಇದೆ. ಅಂದರೆ ಈ ಪ್ರಾಕೃತವಾದ ಪದಾರ್ಥಗಳು ಯಾವುದಕ್ಕೆ ಬೇಕು? ಈ ದೇಹ ಪ್ರಾಕೃತ, ಪದಾರ್ಥಗಳು ಪ್ರಾಕೃತ. ಪ್ರಾಕೃತ ಪದಾರ್ಥದಿಂದ ಪುಷ್ಟಿ ಐದುವುದು ದೇಹ, ಅದು ಪ್ರಾಕೃತ. ಬಟ್ ಆ ಅನುಭವ, ಜೀವ ಅಲ್ಲಿ ನಿಂತಿದ್ದಾನೆ. ಈ ಅಪ್ರಾಕೃತ ದೇಹದಲ್ಲಿ ಜೀವ ನಿಂತಿದ್ದಾನೆ. ಅವನಿಗೆ ಈ ಪದಾರ್ಥದಿಂದ ಏನು ಪುಷ್ಟಿ ಆಗೋದಿಲ್ಲ. ಬಟ್ ನಮ್ಮ ಅನುಭವ ಹೇಗಿದೆ? ದೇಹ ಊಟ ಮಾಡಿದ್ದಾಗೆ ಆ ಅನುಭವ, ನಾನು ಇವತ್ತು ಚಪಾತಿ ತಿಂದೆ, ತುಂಬಾ ಚೆಂದಾಗಿತ್ತು ಚಟ್ನಿ, ಈ ಅನುಭವಗಳು ಇದು ಆಗೋದು ಯಾರಿಗೆ? ಜೀವಕ್ಕೆ ಆಗ್ತಾ ಇದೆ. ಜೀವಕ್ಕೆ ಒಂದು ಪ್ರಾಕೃತ ಪದಾರ್ಥದ ಮೂಲಕವಾಗಿ ಅನುಭವಗಳು. ಎಂತಹ ಅನುಭವಗಳು? ನಾನು ನೋಡಿದೆ, ನಾನು ಊಟ ಮಾಡಿದೆ, ನಾನು ನನ್ನ ಎಲೆಯನ್ನ ನೋಡ್ತಾ ಇದ್ದೀನಿ, ಎಲೆಯಲ್ಲಿ ಚಪಾತಿ ಪಲ್ಯ ನೋಡ್ತಾ ಇದ್ದೀನಿ, ಆ ಚಪಾತಿ ಪಲ್ಯ ನಾನು ತಿಂತಾ ಇದ್ದೀನಿ, ನನಗೆ ಹೊಟ್ಟೆ ತುಂಬಿತ್ತು, ಶಕ್ತಿ ಬಂತು, ಈ ತರ ಅನುಭವಗಳು. ಈ ಅನುಭವಗಳು ಎಲ್ಲವೂ ಸತ್ಯವಾಗಿಯೇ ಇದೆ. ಅದಕ್ಕೆ ಏನ್ ಹೇಳ್ತಾರಂದ್ರೆ, ಭಗವಂತ ನಮ್ಮನ್ನ ಈ ಬಂಧದಲ್ಲಿ, ಈ ಜೀವ ಅಪ್ರಾಕೃತನಾದಂತ ಈ ಜೀವಕ್ಕೆ ಈ ಅನುಭವ ಯಾಕೆ ಕೊಟ್ಟಿದ್ದಾನೆ? ಯಾಕೆ ಕೊಟ್ಟಿದ್ದಾನೆ? ಅಭಿಮಾನ ಅಂತ ಹೇಳ್ತೀವಿ. ದೇಹದ ಮೇಲೆ ನಮ್ಗೆ ಅಭಿಮಾನ ಇದೆ. ನನ್ನ ಕಣ್ಣು, ನನ್ನ ಕೈ, ನನ್ನ ಹೊಟ್ಟೆ ಅಂತ ಅಭಿಮಾನ ಇದೆ. ಈ ಅಭಿಮಾನ ಅಂತೂ ಯಾಕೆ ಬಂತು? ಎಲ್ಲಿಂದ ಬಂತು? ದೇವರು ಅಭಿಮಾನ ಕೊಟ್ಟ ಅಂದ್ರೆ ಯಾಕೆ ಅವನು ಕೊಡಬೇಕು ನಮ್ಗೆ ಅಭಿಮಾನ? ಇಲ್ಲದ ವಸ್ತುವನ್ನ ದೇವರು ಯಾಕೆ ಕೊಡಬೇಕು ನಮ್ಗೆ? ಅಂದರೆ ಅದಕ್ಕೆ ಏನ್ ಹೇಳ್ತಾರಂದ್ರೆ, ಮೂಲತಃ ಈ ಸತ್ವ ರಜಸ್ಸು ತಮೋ ಈ ಮೂರು ಗುಣಗಳು, ಈ ಮೂರು ಗುಣಗಳನ್ನ ಅದಕ್ಕೆ ಗುಣ ಅಂತಾನು ಹೆಸರು. ಗುಣ ಅಂದ್ರೆ ಗುಣ ಅಂದ್ರೆ ಈ ಒಂದು ಹಗ್ಗಕ್ಕೇನು ಗುಣ ಅಂತ ಕರೀತಾರೆ. ಇದು ಒಂದು ಹಗ್ಗವೇ, ಇದು ಈಸ್ ಲೈಕ್ ಕಣ್ಣಿಗೆ ಕಾಣಿಸೋದಿಲ್ಲ. ಸತ್ವ ರಜ ತಮೋ ಇದು ಗುಣಗಳು ಧರ್ಮಗಳು, ಇದು ಕಣ್ಣಿಗೆ ಕಾಣಿಸೋದಿಲ್ಲ. ಈ ಮೂರು ಹಗ್ಗಗಳು, ಈ ಮೂರು ಹಗ್ಗ ಇನ್ನೂ ಬೈಫರ್ಕೇಟ್ ಆಗಿ ಎಷ್ಟೋ ಸತ್ತ ರಜತಮ ಈ 64 ಕಾಂಬಿನೇಷನ್ ಆಗಿ ಇನ್ನೂ ಮಲ್ಟಿಪ್ಲೈ ಆಗಿ ಎಷ್ಟೆಷ್ಟೋ ಹೋಗುತ್ತೆ. ಬಟ್ ಮೂಲತಃ ಇರುವಂತ ಬಣ್ಣ ಮೂರು, ಈ ಮೂರಿನಿಂದ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ. ಆ ಕಟ್ಟಿ ಹಾಕೋದು ಹೇಗೆ ಕಟ್ಟಿ ಹಾಕಿದ್ದಾನೆ? ಕಟ್ಟಿ ಹಾಕೋದು ಏನು, ಹೇಗೆ ಕಟ್ಟಿ ಹಾಕಿದ್ದಾನಂದ್ರೆ, ಇದನ್ನ ಹೇಳ್ತಾರ, ಅವನು ಈ ಸತ್ವಗುಣದಿಂದ, ಸತ್ವಗುಣ ಅಂಬುದು ಜ್ಞಾನೇಂದ್ರಿಯಗಳಲ್ಲಿ ಇರುತ್ತೆ, ಮನಸ್ಸು ಪ್ಲಸ್ ಜ್ಞಾನೇಂದ್ರಿಯದಲ್ಲಿ. ಈ ಮನಸ್ಸು ಪ್ಲಸ್ ಜ್ಞಾನೇಂದ್ರಿಯ, ಯಾಕಂದ್ರೆ ಜ್ಞಾನ ಇನ್ಪುಟ್ ಡಿವೈಸ್ ಅಂತ ಹೇಳ್ತಾರಲ್ಲ, ಕಣ್ಣು, ಕಿವಿ, ಮೂಗು, ರಸನೇಂದ್ರಿಯ, ಬಾಯಿ, ಈ ಆಮೇಲೆ ತೊಕ್ಕ, ಈ ಇಂದ್ರಿಯಗಳು ಮೂಲಕವಾಗಿ ನಮಗೆ ಆ ಒಂದು ಅದು ಆ ಇಂದ್ರಿಯಗಳು ಏನು, ಇಂದ್ರಿಯಗಳ ಬಗ್ಗೆ ಸಾಕಷ್ಟು ನೋಡಿದ್ರೆ ಇದ್ರನು ಇಂದ್ರಿಯಗಳು ಅಂಬೋದು ಬೇಸಿಕಲಿ ದೇ ಆರ್ ಲೈಕ್ ಟ್ಯೂಬ್ಸ್ ತರ. ಒಂದು ಕಣ್ಣು ಅಂಬೋ ಇಂದ್ರಿಯ ಅದು ಗೋಳಕ, ಆ ಹೊರಗೆ ನೋಡುವಂತ ಈ ಗೋಳಕದಲ್ಲಿ ಚಂದ ಕೂತಿದೆ, ಅಲ್ಲಿಂದ ಆ ರೂಪದ ಗ್ರಹಣ ಎಲ್ಲ ಮಾಡಿ ಒಳಗೆ ಕಳಿಸುತ್ತೆ. ಅಷ್ಟೇ, ಆ ರೂಪದ ಗ್ರಹಣ ಕಂಪ್ಲೀಟ್ ಆಗಿ ಮಾಡಿ ಒಳಗೆ ಕಳಿಸುತ್ತೆ, ಒಂದೊಂದು ಒಳಗೆ ಕಳಿಸಿ. ದ ಪ್ರಾಸೆಸಿಂಗ್ ಇಸ್ ಮೈಂಡ್, ಜ್ಞಾನ ಸೈ ಅದು ಒಳಗೆ ಒಂದೊಂದು ಹೀರಿ ವಿಷಯಗಳನ್ನ ಕಳಿಸುತ್ತೆ, ಆ ಜ್ಞಾನವನ್ನ ಕೊಡುತ್ತೆ. ಜ್ಞಾನ ಸತ್ಯವೇ, ಜ್ಞಾನ ಪಾರ್ಟ್ ಇಸ್ ಸತ್ಯ. ಸೊ ಇದು ಹೇಗೆ ಆಗತ್ತಂದ್ರೆ, ಸತ್ವಗುಣ ಅಂಬುದು. ಮತ್ತು ಇದು ಬಂಧನೆ ಅಂತ ಯಾಕೆ ಹೇಳ್ತೀರಾ? ಹೊರಗೆ ನಾನು ಒಂದು ಗಿಡವನ್ನ ನೋಡ್ತಾ ಇದ್ದೀನಿ, ಗಿಡ ಇರೋದು ಸತ್ಯ, ಗಿಡದ ಶೇಪ್ ಸತ್ಯ, ಕಣ್ಣು ಹಾಗೆಯೇ ಅದನ್ನ ಪಿಕ್ಚರ್ ತೆಗೆದು ಒಳಗೆ ಕಳಿಸಿ ಮನಸ್ಸಲ್ಲಿ ಈ ಗಿಡವನ್ನ ನಾನು ನೋಡ್ತಾ ಇದ್ದೀನಿ ಅಂತ ಬರುತ್ತೆ. ಇದರಲ್ಲಿ ಎಲ್ಲವೂ ಸತ್ಯ ಆಯ್ತು, ಅದು ಹೇಗೆ ಬಂಧಕ ಆಗತ್ತೆ ಅಂದರೆ, ಅಲ್ಲಿ ಬಂಧಕ ಅಂಬೋ ಪಾರ್ಟ್ ಯಾವ್ದು ಗೊತ್ತಾ? ಗಿಡ ಅಂಬುದು ಸತ್ಯನೇ, ಆ ಗಿಡ ಆ ಬಣ್ಣ ಸತ್ಯ, ನನ್ನ ಕಣ್ಣು ಮುಂದೆ ಇದೆ ಅದು ಸತ್ಯ. ಯಾವುದು ಇಲ್ಲಿ ಬಂಧನ ಆಗತ್ತೆ ಅಂದರೆ, ನಾನು ನೋಡ್ತಾ ಇದ್ದೀನಿ ಅಂತ. ಅಲ್ಲಿ ನಾನು ಯಾಕೆ ಬರಬಾರ್ದು, ನಾನು ತಾನೇ ನೋಡ್ತಾ ಇದ್ದೀನಿ ಅಂದರೆ ನಿಜವಾಗಿ ಏನಾಗ್ತಾ ಇದೆ ಅಂದ್ರೆ, ನಾನು ಅಂದ್ರೆ ಜೀವ, ನೋಡ್ತಾ ಇರೋದು ಯಾವುದು, ಕಣ್ಣಿನಿಂದ ನೋಡ್ತಾ ಇದ್ದೀನಿ, ಕಣ್ಣು ಮನಸ್ಸು, ಕಣ್ಣು ಮನಸ್ಸಿನಿಂದ ನೋಡ್ತಾ ಇದ್ದೀನಿ. ಕಣ್ಣು ನನ್ನದಲ್ಲ, ಕಣ್ಣು ಇಸ್ ನಾಟ್ ಅವರ್ಸ್. ಈ ಕಣ್ಣು ದೇವರು ಈ ದೇಹಕ್ಕೆ ಕೊಟ್ಟ ಕಣ್ಣು, ಈ ಮನಸ್ಸು ದೇವರು ಈ ದೇಹಕ್ಕೆ ಕೊಟ್ಟ ಮನಸ್ಸು, ಅಲ್ಲಿ ಬಂದು ಜೀವನನ ಹಾಕಿದ್ದಾನೆ. ಹಾಕಿ ಯಾಕೆ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಇದೆಲ್ಲ ಕೊಟ್ಟಿದ್ದಾನೆ, ಹಾಕಿದ್ದಾನೆ. ಸೊ ದೇವರು ನೋಡಿಸ್ತಾ ಇದ್ದಾನೆ. ಅವನು ನೋಡಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನಾವು ಮರೆತದ್ ಯಾವುದು, ದೇವರು ಇದನ್ನ ದೇವರು ಕೊಟ್ಟ ಕಣ್ಣಿನಿಂದ ದೇವರು ಕೊಟ್ಟ ಮನಸ್ಸಿನಿಂದ ಈ ಹೊರಗಡೆ ಇರುವುದು ನಾನು ನೋಡ್ತಾ ಇದ್ದೀನಿ, ಹೊರಗಡೆ ಇರುವುದನ್ನ ನೋಡ್ತಾ ಇದ್ದೀನಿ. ಬಟ್ ಜೀವಕ್ಕೆ ಅದರಿಂದ ಆನಂದವೂ ಬರ್ತಾ ಇದೆ, ಸುಖ ದುಃಖನೂ ಬರ್ತಾ ಇದೆ ಜೀವಕ್ಕೆ. ಇದು ಎಲ್ಲವೂ ಎಕ್ಸ್ಟರ್ನಲ್ ಟು ದ ಜೀವ. ಹೌ ಕಮ್ ಇಟ್ ಇಸ್ ಎಕ್ಸ್ಟರ್ನಲ್ ಅಂದ್ರೆ ಜೀವ ಹೊರಗಡೆದು ಬೇಕಾಗೇ ಇಲ್ಲ ಅದಕ್ಕೆ. ಜೀವ ಇಸ್ ಸೋ ಕಂಪ್ಲೀಟ್ ವಿತ್ ಜ್ಞಾನ ಆನಂದ, ಒಳಗೆ ಇದೆ. ಒಳಗೆ ಎಲ್ಲವೂ ಇದ್ರನು ಹೊರಗೆ ಈ ಒಂದು ಜಡ ಮನಸ್ಸು ಜಡ ಕಣ್ಣಿನಿಂದ ಹೊರಗೆ ನೋಡ್ತಾ ಇದ್ದೀನಿ, ಇದೇ ಸಂಸಾರ ಆಗುತ್ತೆ. ಇದು ನೋಡೋದು ಎಲ್ಲ ನಾನು ನೋಡ್ತಾ ಇದ್ದೀನಿ, ನಾನು ನನ್ನದು ನನ್ನದು ಆಗ್ಬಿಡುತ್ತೆ. ವಾಟ್ ಎವರ್ ಇಸ್ ನಾಟ್ ಅವರ್ಸ್, ಫ್ರಮ್ ವಾಟ್ ಎವರ್ ವಿ ಕೆನಾಟ್ ರಿಯಲಿ ದ ಜೀವ ಕೆನಾಟ್ ಗೆಟ್ ಆನಂದ, ಅದನ್ನೇ ಅದು ತಪ್ಪು ತಿಳಿತಾ ಇದೆ. ನಿತ್ಯ ಅಂತ ಆಗಲ್ಲ, ತಪ್ಪು ಎಲ್ಲಿ ಬಂತು, ನಾನು ನನ್ನದು ಎಂಬುದು ಅಹಂ ಮಮ, ಅದಕ್ಕೆ ಅಹಂ ಮಮ ಹೇಳ್ತ ಅಹಂ ಮಮ ಅಂತ ಬಂದದ್ದು, ಅದು ತಪ್ಪು. ಅದು ಅಹಂ ನನ್ನದಲ್ಲ, ಅದು ನಾನಲ್ಲ, ಕಣ್ಣು ನಾನಲ್ಲ. ಅವನು ನೋಡಿಸ್ತಾ ಇದ್ದಾನ, ನಾವು ಅವನ ಜೊತೆ ಅವನು ನಮ್ಗೆ ಕರ್ಕೊಂಡು ಹೋಗಿ ಏನೋ ಈ ಜೀವಕ್ಕೆ ಇಡೀ ದೇಹದಲ್ಲಿ ವ್ಯಾಪ್ತಿಯನ್ನ ಕೊಟ್ಟಿದ್ದಾನೆ. ಈ ದೇಹ ಅವನು ಅಷ್ಟು ಇದ್ರನು ಈ ಒಂದು ಜೀವಕ್ಕೆ ಇಡೀ ದೇಹ ಪೂರ್ತಿ ಸರ್ವ ವ್ಯಾಪ್ತಿ ಮಾಡಿಸಿ ಆ ವ್ಯಾಪ್ತಿ ದೇಹವನ್ನ ಆ ಮನಸ್ಸು ಒಂದೊಂದು ಇಂದ್ರಿಯ ಆ ಇಂದ್ರಿಯಗಳನ್ನ ಕೊಟ್ಟು ಆ ಗೋಳಕವನ್ನ ಕೊಟ್ಟು ಮನಸ್ಸನ್ನ ಕೊಟ್ಟು ಅದಕ್ಕೆ ಮುಂದೆ ಆ ಜಾಗೃತ ವ್ಯವಸ್ಥೆಯಲ್ಲಿ ವಸ್ತುಗಳನ್ನೆಲ್ಲ ಹಾಕಿ ಆ ಒಂದು ಅನುಭವವನ್ನ ಕೊಡ್ತಾ ಇದ್ದಾನೆ. ನಾನು ಊಟ ಮಾಡಿದೆ, ಹೊಟ್ಟೆ ತುಂಬಿತ್ತು. ಯಾವುದಕ್ಕೆ ತುಂಬಿದೆ ಹೊಟ್ಟೆ? ಈ ಒಂದು ಸ್ಥೂಲ ಹೊಟ್ಟೆಯಲ್ಲಿ ಅನ್ನವನ್ನ ಹಾಕೊಂಡಿದ್ದೆ. ಸ್ಥೂಲ ಹೊಟ್ಟೆ ತುಂಬಿತ್ತು ನಂದು, ಬರೋದೇನು? ನನ್ನ ಹೊಟ್ಟೆ ತುಂಬಿತ್ತು, ನಾನು ತುಂಬಾ ದಪ್ಪ ಆಗಿದ್ದೀನಿ, ನನಗೆ ತುಂಬಾ ವೆಯ್ಟ್ ಲಾಸ್ ಆಗಿದೆ. ಇದೇ ವ್ಯವಹಾರ ನಾವು ಮಾಡ್ತೀವಿ. ಇದು ಎಲ್ಲವೂ ದೇಹದ ಧರ್ಮ. ಜೀವ ದಪ್ಪ ಆಗೋದು ಇಲ್ಲ, ಜೀವ ತಳ್ಳಗಾಗೋದು ಇಲ್ಲ, ಜೀವ ಕಪ್ಪಿರೋದಿಲ್ಲ, ಜೀವ ಬಿಳಿ ಜೀವನೂ ಇಲ್ಲ. ಬಟ್ ದೇಹಕ್ಕೆ ಆಗುವಂತದ್ದಲ್ಲ. ಸೊ ಅದು ಸತ್ಯ, ದೇಹಕ್ಕೆ ಆಗ್ತಾ ಇದ್ದದೆ. ವೇಯಿಂಗ್ ಮಿಷಿನ್ ನೋಡಿ, ವೇಟ್ ಜಾಸ್ತಿ ಆಯ್ತು, ಡಿಸ್ಕಲರೇಷನ್ ಬರುತ್ತೆ ನಮ್ಗೆ, ಎಲ್ಲವೂ ಬರುತ್ತೆ. ಅದು ದೇಹಕ್ಕೆ, ಅದು ನನ್ನದು. ದಿಸ್ ಪಾರ್ಟ್ ಇದೆಲ್ಲ, ಇದು ಸಂಸಾರದಲ್ಲಿ ನಮ್ಗೆ ಆಗುತ್ತೆ. ಸೊ ಈ ಪದ್ಯಕ್ಕೆ ಅದಕ್ಕೆ ಏನ್ ಸಂಬಂಧ ಅಂದ್ರೆ, ಅದು ಹೇಗೆ ಆಗ್ತಾ ಇದೆ ಅಂದ್ರೆ, ಇಲ್ಲಿ ಅದಕ್ಕೆ ಶಿಪಿವಿಷ್ಟ ಅಂತ ಹೇಳ್ತಾರೆ. ಶಿಪಿವಿಷ್ಟ ಅಂತ ದೇವರ ಆ ರಸಗಳಲ್ಲಿ ಅಂದ್ರೆ ದ ಬೈಂಡಿಂಗ್ ಫ್ಯಾಕ್ಟರ್. ಈ ಸತ್ವ ರಜ ತಮಗುಣ, ಸತ್ವಗುಣ ಬೈಂಡ್ಸ್ ಅಸ್ ಥ್ರೂ ಜ್ಞಾನ, ಜ್ಞಾನೇಂದ್ರಿಯ ಮನಸ್ಸಲ್ಲಿ ಇದ್ದು ಸತ್ವಗುಣ ಬೈಂಡ್ಸ್. ರಜೋಗುಣ ಬೈಂಡ್ಸ್ ವಿತ್ ಅವರ್ ಕರ್ಮ, ನಡ್ಕೊಂಡು ಹೋಗುವುದು. ನಾನೇ ನಡ್ಕೊಂಡು ಬರ್ತೀನಿ, ನಡೆದು ಕಾಲೆಲ್ಲ ನೋವತ್ತ, ನನ್ನ ಕಾಲು ನೋವತ್ತ, ಹೀಗೆ. ಸೊ ಇದು ರಜೋಗುಣ ಕ್ರಿಯ. ರಜೋಗುಣ ಬೇಸಿಕಲಿ ಇಲ್ಲಿ ಮಾಡುವಂತ ಡಿವಿಷನ್ ಇಸ್ ಡಿಫ್ರೆಂಟ್ ಫ್ರಮ್ ಸಿಕ್ಸ್ತ್ ಸಂಧಿ ಆರ್ ನಮ್ಗೆ ಚಕ್ರಾಬ್ಜ ಮಂಡಲದಲ್ಲಿ ಬಂದದಕ್ಕೆ ಅಲ್ಲಿ ನೋಡುವ ವಿವಕ್ಷೆ ಡಿಫ್ರೆಂಟ್. ಇಲ್ಲಿ ಬಂಧಕ ಹೇಗೆ ಬರುತ್ತೆ, ಆ ಮೂರು ಹಗ್ಗಗಳು ಎಲ್ಲಿ ಇದೆ, ಆ ಬಂಧಕ ಹೇಗೆ ಮಾಡುತ್ತೆ, ಅದನ್ನ ಮಾಡುವಂತ ಭಗವಂತನ ರೂಪ. ಯಾಕೆ ತಿಳ್ಕೊಬೇಕು, ಯಾರು ಬಂಧ ಮಾಡಿದ್ದಾನೋ ಆ ರೂಪವನ್ನ, ಆ ಒಂದು ಕೋಡ್, ಇಟ್ ಇಸ್ ಲೈಕ್ ಕೋಡ್ ತರ, ಆ ಒಂದು ಕೋಡ್ ಹಾಕಿದ್ರೆ ಅನ್ಲಾಕ್ ಆಗತ್ತೆ. ಹಾಗೇನೆ ಅದು ಯಾವುದು ಅಂದ್ರೆ ಶಿಪಿವಿಷ್ಟ. ಇಷ್ಟ ಶಿಪಿವಿಷ್ಟ ಅಂಬ ಶಿಪಿವಿಷ್ಟ ಇಟ್ಕೊಂಡಿದ್ರೆ ದೇವರು ಏನ್ ಮಾಡಿದ್ರ ಅದು. ಆಮೇಲೆ ಸತ್ವರ ತಮೋ ಯಾವುದು ಅಂದ್ರೆ, ತಮಸ್ಸು ಅಂಬೋದು ಈ ಬರೀ ದೇಹ, ದೇಹಕ್ಕೆ ಆಗುವಂಥದ್ದು. ದೇಹಕ್ಕೆ ಏನೇನೆಲ್ಲ ಆಗುತ್ತೋ, ಆ ಕಾಲು ಮುರಿಯುತ್ತೆ, ಆಮೇಲೆ ಇಲ್ಲಿ ಒಂದು ಫ್ರ್ಯಾಕ್ಚರ್ ಆಗುತ್ತೆ, ಮತ್ತು ನಮ್ಗೆ ಏನಾದ್ರು ಮಸಲ್ ಪುಲ್ ಆಗುತ್ತೆ, ಮಸಲ್ ಟೇರ್ ಆಗುತ್ತೆ, ಎಲ್ಲ ಏನೇನೋ ಆಗತ್ತಲ್ಲ ಈ ದೇಹಕ್ಕೆ, ವಾಟ್ ಎವರ್ ದೇಹಕ್ಕೆ ಆಗುವಂಥದ್ದು ಇದು ಬಂದು, ಆರು ನಮ್ಗೆ ಕಾಯಿಲೆಗಳು ಬರೋದು, ಇದು ಎಲ್ಲವೂ ನಮ್ಗೆ ಕಾಯಿಲೆ ಬರೋದು. ಕಿವಿ ಕೇಳೋದಿಲ್ಲ ಸಮಟೈಮ್ಸ್, ತುಂಬಾ ಇದು ಸೌಂಡ್ ಇದೆ, ಕಿವಿ ಕೇಳೋದಿಲ್ಲ, ದ ನೋಸ್ ಬಿಕಮ್ಸ್ ಟಫ್, ಎಲ್ಲ ಆಗತ್ತಲ್ಲ ಇದೆಲ್ಲ ದೇಹದಿಂದ, ಅದು ತಮೋ ಇದರಿಂದ ಬಂಧಕ್ಕೆ ಆಗದು. ಸೊ ಮೂರು ಹಗ್ಗವನ್ನ ಇಟ್ಟುಕೊಂಡು ನಮಗೆ ಆ ಸಂಸಾರದಲ್ಲಿ ದೇವರು ಇಟ್ಟಿದ್ದಾನೆ. ಅದು ಹೇಗಿಟ್ಟಿದ್ದ ಅಂದ್ರೆ, ದೇವರು ಎಲ್ಲ ಪದಾರ್ಥದಲ್ಲಿನೂ ಇದ್ದಾನೆ. ಅದೇ ಸಿಪಿವಿಷ್ಟ ಅಂತ ಒಂದು ಹೆಸರಾಗ್ತದೆ. ಎಲ್ಲಾ ಪದಾರ್ಥದಲ್ಲಿನೂ ಇದ್ದಾನೆ, ಪ್ಲಸ್ ನಮ್ಮ ಒಳಗೇನು ಎಲ್ಲಾ ಕಡೆಯಲ್ಲಿ ಹಾಕಿದಾರಲ್ಲ, ಕೋಷ್ಠದೊಳಗೆ. ಕೋಷ್ಠ ಅಂದ್ರೆ ಈ ಪಂಚಕೋಶಗಳು, ಅನ್ನಮಯ, ಅದು ನಾಲ್ಕನೇ ಸಂಧಿಯಲ್ಲೇನು ನೋಡಿದೀವಿ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೀಗಿರುವಂತ ಐದು ಕೋಶಗಳು. ಈ ಐದು ಕೋಶಗಳಲ್ಲಿ ಅದು ನಾವು ಒಂದ್ಸತಿ ನೋಡಿದೀವಿ, ಐದು ಕೋಶದಲ್ಲಿ ಹಾಗೆ 24 ತತ್ವಗಳು ಹರಡಿದೆ ಅಂತಾನು ಒಂದು ಪವರ್ ಪಾಯಿಂಟ್ ಐ ಥಿಂಕ್ ಅದು ಇದೆ. ಸೊ ಇಲ್ಲಿ ನಾವು ಡೌಟ್ ಬಂದ್ರೆ ವಿ ಕ್ಯಾನ್ ಗೋ ಡು ಇಟ್ ಸಪ್ರೇಟ್ಲಿ. ಬೇಸಿಕಲಿ ದೇಹದೊಳಗೆ ಅಂತ ತಿಳ್ಕೊಳ್ಳೋದು, ದೇಹದೊಳಗೆ 24 ತತ್ವಗಳು ಇದೆ. ಈ 24 ತತ್ವಗಳು ಇಟ್ ಇಸ್ ಕೈಂಡ್ ಆಫ್ ಅರೇಂಜ್ ಇನ್ ಟು ಪಂಚಕೋಶಗಳು ಅಂತ. ಸೊ ಅಂತ ಬೇಸಿಕಲಿ ಏನಾಯ್ತು, ಪಂಚಕೋಶಗಳು ಅಂತ ಹೇಳುವಾಗ ಕಂಪ್ಲೀಟ್ ನಾಟ್ ಜಸ್ಟ್ ಸ್ಥೂಲ ದೇಹ ಮಾತ್ರ ಇಲ್ಲ, ಸ್ಥೂಲ ದೇಹ ಅದಕ್ಕೆ ಕಾರಣವಾಗಿ, ಸ್ಥೂಲ ದೇಹ ಬರಲಿಕ್ಕೆ ಕಾರಣವಾಗಿ ಇರುವಂತ ಅನಿರುದ್ಧ ಅನಾದಿಲಿಂಗ ಲಿಂಗ ದೇಹ ಎಲ್ಲದಕ್ಕೆ ಮೂಲ ಕಾರಣವಾಗಿರುವಂತಹ ನಮ್ಮ ಸ್ವರೂಪ, ಅಷ್ಟು ತನಕ ಹೋಗ್ತಾರೆ. ಇದು ಎಲ್ಲದಲ್ಲಿ, ಬಿಕಾಸ್ ಒಬ್ಬೊಬ್ಬರದ್ದು ಒಂದೊಂದು ತರ ಇರುತ್ತೆ, ಎಲ್ಲದಲ್ಲಿನೂ ಸರ್ವವ್ಯಾಪ್ತ, ಎಲ್ಲಾ ಕಡೆನೂ ದೇವರು ವ್ಯಾಪ್ತವಾಗಿ ಹಾಕಿದ್ದಾನಂದ್ರೆ ರಸ ಅಂಬೋ ಶಬ್ದವನ್ನ ಬಳಸ್ತಾರೆ. ರಸ ಇಲ್ಲ, ರಸಮಯ ಅಂಬೋ ಶಬ್ದ ಮನಸ್ಸ. ರಸಮಯ ಅಂದ್ರೆ ಉತ್ಕೃಷ್ಟವಾಗಿ, ಆ ಉತ್ತಮನಾಗಿ, ಸರ್ವ ವಿಲಕ್ಷಣವಾಗಿ ಅವನಿರುವಂತ ರೂಪ. ಇದಕ್ಕೆ ಆಕ್ಚುಲಿ ಇದಕ್ಕೆ ಇನ್ನೂ ನಾವು ನೋಡಬೇಕು ಅಂದ್ರೆ ಚಾಂದೋಗ್ಯದಲ್ಲಿ ಭಗವಂತನನ್ನ ರಸತರ ರಸತಮ ಅಂತ ಅಲ್ಲಿ ರಸಗಳ ಬಗ್ಗೆನೆ ಅದು ಸೆಪರೇಟ್ ಆಗಿ ಹೇಳಿದ್ದಾರೆ, ಅದು ಬೇಕಾರ ನೋಡಬಹುದು ನಾವು. ಸೊ ಬೇಸಿಕಲಿ ರಸ ಅಂದ್ರೆ ಎಸೆನ್ಸ್ ಅಂಡ್ ಕಂಟ್ರೋಲ್, ಬೇಸಿಕಲಿ ಬರುವ ಅರ್ಥ ಕಂಟ್ರೋಲರ್. ರಸ ಅಂದ್ರೆ ಕಂಟ್ರೋಲ್, ಎಲ್ಲ ಕಡೆ ಐದು ಕೋಶ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಇರುವಂತದ್ದು, ಮತ್ತು ಎಲ್ಲಾ ಪದಾರ್ಥ. ಅಂದ್ರೆ ಏನಾಯ್ತು ಅಂದ್ರೆ, ಇಲ್ಲಿ ಈ ಶಿಪಿವಿಷ್ಟ ಅಂಬೋದು ಇರೋದು ಎಲ್ಲಿ ಅಂದ್ರೆ, ಭೋಕ್ತೃ ಮತ್ತು ಭೋಜ್ಯ ಅಲ್ಲಿ ಬಂದಿದ್ದ ನಾಲ್ಕನೇ ಸಂಧಿಯಲ್ಲಿ ಇದು ಹೇಳಿದ್ದಾರೆ. ಭೋಕ್ತೃ ಭೋಜ್ಯ ಮತ್ತು ಅವಕಾಶ ಹೀಗೆಲ್ಲ ಬಂದಿದ್ದಲ್ಲ, ಎಲ್ಲಾ ಕಡೆನು ಭಗವಂತ ಇದ್ದಾನೆ. ಇರೋದು ಮಾತ್ರ ಅಲ್ಲ, ಇರೋದಕ್ಕೆ ವಿಷ್ಣು ಅಂತನೂ ಕರಿಬಹುದು. ಶಿಪಿವಿಷ್ಟ ಅಂತ ಯಾಕೆ ಕರಿಬಹುದು ಅಂದ್ರೆ, ಈ ಶಿಪಿವಿಷ್ಟ ಅಂಬೋ ರೂಪದಿಂದ ರಸಮಯನಾಗಿ ಭೋಗ್ಯ ಭೋಕ್ತೃ ಪದಾರ್ಥದಲ್ಲಿ ಇರೋದು ಮಾತ್ರ ಅಲ್ಲ, ಕನೆಕ್ಷನ್ ಕೊಡ್ತಾರೆ. ಯಾಕೆ ನಾನು ನೋಡ್ತಾ ಇದ್ದೀನಿ ಅಂತ ನನಗೆ ಬರುತ್ತೆ ಅಂದ್ರೆ, ನಾನು ನೋಡ್ತಾ ಇದ್ದೀನಿ ಎಂಬುದು ಬರೋದಕ್ಕೆ ಕಾರಣ ಏನಂದ್ರೆ, ಹಿ ಗಿವ್ಸ್ ದ ಕನೆಕ್ಷನ್ ವಿತೌಟ್ ಅಸ್ ನೋಯಿಂಗ್ ಅಬೌಟ್ ಹಿಮ್. ನಮ್ಮ ಜೊತೆಯಲ್ಲೇ ಇದ್ದು ಸರ್ವಾಂಗ ಸರ್ವ ಅವಯವಗಳಲ್ಲಿನೂ ಇದ್ದು ಹೊರಗಿನ ಪದಾರ್ಥದಲ್ಲಿನೂ ಇರ್ತಾರೆ. ಯಾಕೆ ಇದು ಬೇಕು ಅಂದ್ರೆ, ಒನ್ ಇಸ್ ವಿ ಆರ್ ಟಾಕಿಂಗ್ ಅಬೌಟ್ ಜೀವ ಇಸ್ ಅ ನಾನ್ ಮ್ಯಾಟರ್, ಹೊರಗೆ ಇರೋದಲ್ಲ ಮ್ಯಾಟರ್, ಎರಡಕ್ಕೇನು ಕನೆಕ್ಷನ್. ಓ ದೇವರು ಥ್ರೂ ಮುಖ್ಯ ಪ್ರಾಣರ ಜೊತೆ ಥ್ರೂ ಮುಖ್ಯ ಪ್ರಾಣ ಮಾಡ್ತಾರೆ, ಥ್ರೂ ದೇವತೆಗಳು ಮಾಡ್ತಾರೆ, ನಾವು ಇದೆಲ್ಲ ಓದಿದ್ದೀವಿ. ಬಟ್ ಅಲ್ಲಿ ತಿಳ್ಕೋಬೇಕಾದ ಅಂಶ ಏನು ಅಂದ್ರೆ, ಅವರಿಗೇನು ಹೇಗೆ ಕನೆಕ್ಷನ್ ಬರುತ್ತೆ, ಈವನ್ ಶೂಟೇ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ಅವನಿಗೇನು ಆ ಜಡ ಪದಾರ್ಥಗಳಿಗೇನು, ಜಡ ರಸಗಳಿಗೇನು ಏನು ಕನೆಕ್ಷನ್, ವಾಟ್ ಈಸ್ ದ ಕನೆಕ್ಷನ್, ಮ್ಯಾಟರ್ ಅಂಡ್ ನಾನ್ ಮ್ಯಾಟರ್ ಕನೆಕ್ಷನ್. ಸೊ ದ ಕನೆಕ್ಟರ್ಸ್, ಅದಕ್ಕೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತ ನಾರಾಯಣಸ್ತ ಅಂತ ಹೇಳುವಾಗ, ಒಳಗೆ ಹೊರಗೆ ವ್ಯಾಪ್ತಿ ಎಂಬ ವ್ಯಾಪ್ತಿ ಸಂಧಿಯಲ್ಲಿ ಪೂರ್ತಿ ನಾವು ತಿರುಗಾ ಓದಬೇಕು, ಓದ್ತಾನೇ ಇರಬೇಕು ವ್ಯಾಪ್ತಿ ಸಂಧಿ. ಯಾಕೆಂದ್ರೆ ಅವನ ಪರ್ವೇಷನ್ ಎಷ್ಟು ಪರ್ವೇಡ್ ಆಗಿದ್ದಾನಂದ್ರೆ, ಎಲ್ಲಾ ಕಡೆನು ಇದ್ದು ಮಾಡುವಂತ ಕೆಲಸ. ಹಿ ಆಕ್ಟ್ಸ್ ಅಸ್ ಅ ಬ್ರಿಡ್ಜ್, ಹಿ ಕನೆಕ್ಟ್ಸ್ ಭೋಜ್ಯ ಭೋಕ್ತೃ, ಆ ಎರಡು ಪದಾರ್ಥಗಳನ್ನು ಅವನು ಇದ್ದು ಅದನ್ನ ಕನೆಕ್ಟ್ ಮಾಡ್ತು. ಅದಕ್ಕೆ ಸ್ವಾಕ್ಯ ರಸವನ್ನ ಉಂಟು. ನಾವು ಕೇಳ್ತಾನೆ ಇರ್ತೀವಿ, ದೇವರು ತನ್ನ ಸ್ವಾಕ್ಯ ರೂಪವನ್ನ ತಕ್ಕೊಳ್ತಾನೆ, ಇದು ನಾವು ವಿ ಕೀಪ್ ರಿಪೀಟಿಂಗ್ ಇಟ್. ಬಟ್ ಸ್ವಾಕ್ಯ ರೂಪ ಅಂಬೋದು ಇದೆ. ಹಿ ಮೇಕ್ಸ್ ದ ಕನೆಕ್ಷನ್. ಒನ್ಸ್ ಹಿ ಮೇಕ್ಸ್ ದ ಕನೆಕ್ಷನ್, ಕನೆಕ್ಷನ್ ಮಾಡಿಸಿ ಅವನ ರೂಪವನ್ನು ಇಟ್ಟು ಆಮೇಲೆ ಲಕ್ಷ್ಮಿ ದ್ವಾರ ಆ ಸತ್ವ ರಜ ತಮೋ ಗುಣ ಅಂದ್ರೆ ನಮ್ಮ ನಾವು ಊಟ ಮಾಡುವಾಗ ಆ ಪದಾರ್ಥ, ಓ ಇದು ನಮ್ಗೆ ಗೊತ್ತು, ಇದು ಹುಳಿ ಇದು ಪಲ್ಯ ಗೊತ್ತಾಗತ್ತೆ ನಮ್ಗೆ, ಆ ಜ್ಞಾನವನ್ನ ಕೊಡೋದು ಅದು ಸತ್ವ ಗುಣ ಆಗತ್ತೆ. ಆಮೇಲೆ ರಜೋ ಗುಣ, ಊಟ ಮಾಡೋದು, ಕೈಯಿಂದ ತೆಗೆಯೋದು ಊಟ ಮಾಡೋದು. ಆಮೇಲೆ ಹೊಟ್ಟೆ ತುಂಬಿತ್ತು, ಇದು ದೇಹ ಬಂದಾಗ ರಜೋ ತಮೋ ಗುಣ, ಸತ್ವ ರಜೋ ಗುಣ. ಈ ಮೂರಿನಿಂದ ನಮ್ಗೆ ಮೋಹಿಸ್ತಾನೆ, ನಮಗೆ ಆ ಅನುಭವವನ್ನ ಕೊಡ್ತಾನೆ. ಸೊ ದ ಕನೆಕ್ಷನ್ ಇದೆಲ್ಲ, ಅದಕ್ಕೆ ಶಿಪಿವಿಷ್ಟ ಅಂಬೋ ರೂಪ, ಶಿಪಿವಿಷ್ಟ ಅಂಬೋ ಹೆಸರಿನಿಂದ ಹೀ ಗಿವ್ಸ್ ದ ಕನೆಕ್ಷನ್. ಇದು ನಮ್ಗೆ ಯಾಕೆ ಮುಖ್ಯ ಆಗತ್ತೆ, ಹೋದ ಸಂದಿ ಏನೋ ಇದಕ್ಕೇನೆ ಏನು ವ್ಯತ್ಯಾಸ ಅಂದ್ರೆ, ಎಲ್ಲವೂ ಹೋದ ಮೇಲೆ ಆ ಬ್ರಹ್ಮಾಂಡವೂ ನಾಶ ಆದ ಮೇಲೂ ನಮ್ಗೆ ಈ ಸತ್ವ ಲಿಂಗದೇಹ ಇರುವ ತನಕ ಸತ್ವರಜ ತಮೋ ಗುಣಗಳು ಅಂದ್ರೆ ಪ್ರಾಕೃತವಾದ ಸತ್ವರಜ ತಮೋ ಗುಣಗಳು, ಅದು ಆ ಮೂಲ ಪ್ರಕೃತಿ ಇರುವಂತ ಸತ್ವರಜ ತಮೋ ಗುಣಗಳು, ನಮ್ಮ ಲಿಂಗದೇಹದಲ್ಲಿ ಇರುವಂತ ಪ್ರಾಕೃತವಾದಂತ ಸತ್ವದ ತಮೋ ಗುಣಗಳು ನಮ್ಗೆ ವಿರಜಾ ಸ್ನಾನ ಪರ್ಯಂತ ಇರುತ್ತೆ. ಅಲ್ಲಿನೂ ನಮ್ಗೆ ನಿತ್ಯವಾದ ಪ್ರಾಕೃತ ಗುಣದಿಂದಲೂ ನಮ್ಗೆ ಬಂಧನೆ ಆಗದೆ ಇರ್ಲಕ್ಕೆ ಈ ರೂಪ ಬರುತ್ತೆ. ಸೊ ಇದು ನಿತ್ಯ ವಸ್ತುಗಳಲ್ಲಿ ದೇವರು ಇದ್ದು ಬಂಧಿಸುವಂತ ಪ್ರಕ್ರಿಯೆಯನ್ನು ಹೇಳ್ತಾರೆ. ಸೊ ಶಿಪಿವಿಷ್ಟ ಇದು ನಮ್ಗೆ ಧ್ಯಾನಕ್ಕೆ ಹೇಗ್ ಬರುತ್ತೆ, ಧ್ಯಾನ ಪ್ರಕ್ರಿಯೆ ತಂದು ಇದು ಧ್ಯಾನದಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಧ್ಯಾನದಲ್ಲಿ ನಾವು ಕೂತಾಗ ನಾವು ಹೇಗೆ ಅದು ಧ್ಯಾನ ಮಾಡೋದು ಅಂದ್ರೆ, ನಮ್ಮನ್ನ ನಾವು ನೋಡ್ತೀವಿ, ಅದು ಇಟ್ಕೊಂಡಿದ್ದೀವಿ ನೈನ್ತ್ ಸಂಧಿಯಿಂದ ಬಂದಾಗ ಅಲ್ಲಿ ಒಂದು ಹೃದಯ ಮಂಟಪ ತರ ಹಾಕಿ ಅಲ್ಲಿ ಆ ಒಂದು ಅಗ್ರೇಷನನ್ನ ದೊಡ್ಡ ಸಿಂಹಾಸನದಲ್ಲಿ ಇಟ್ಟು ಅದನ್ನ ಅಗ್ರೇಷನನ್ನ ಇಟ್ಟು ಅದಕ್ಕೆ ಮುಂದೆ ಆ ಕೆಳಗೆ ಮೂಲೇಶನನ್ನ ಇಟ್ಟು ಮೂಲೇಶನ ಪಾದ, ಅದು ಮೂಲೇಶನ ಪಾದದಲ್ಲಿ ಇರುವಂತ ಮುಖ್ಯ ಪ್ರಾಣರನ್ನ ಒಂದು ಎನ್ಲಾಜ್ ಮಾಡಿ ದೊಡ್ಡದಾಗ ತೋರಿಸಿದ್ದಾರೆ ಆ ಪಿಕ್ಚರ್ಲಿ, ಯಾಕೆಂದ್ರೆ ಅದು ನಮ್ಗೆ ಮರೆಯಬಾರದು, ಅದಕ್ಕೆ ಕಾಲಡಿಯಲ್ಲಿ ಆ ಜೀವನನ್ನು ತೋರಿಸಬೇಕಾಯ್ತು, ಅದರ್ವೈಸ್ ಡಾಟ್ ತರ ಬರ್ಬೇಕಾಯ್ತು, ಅದಕ್ಕೆ ಎನ್ಲಾಜ್ ಮಾಡಿ ನಾವು ಅವರು ಗೋಪಾಲ್ ದಾಸರು ಅವರು ಹಾಕಿದ್ದ ಪಿಕ್ಚರ್ಸ್ಲಿ ಅವರು ಅವರು ಅವರೇ ಹಾಕಿದ್ರು ಅಲ್ಲ, ಅವರು ಮೂಲಕವಾಗಿ ಅವರು ಅವರು ಇದು ಪ್ರೇರಣೆಯಿಂದ ಆ ತರ ಪಿಕ್ಚರ್ಸ್ ಬರ್ತಾರೋ ವಾಟ್ ಎವರ್. ಬೇಸಿಕಲಿ ಆ ಚಿಂತನೆ ನಮ್ಗೆ ಬಂದಾಗ ಇಲ್ಲಿ ಒಂದೊಂದು ಕಡೆನು ಜೀವ ಇದ್ದಾನೆ, ಆ ಜೀವಕ್ಕೆ ಯಾವುದು ಅವನದು ಅಲ್ಲ, ಆ ಮನಸ್ಸು ಅವನದಲ್ಲ, ಆ ಕಣ್ಣು ಕಿವಿ ಯಾವುದು ಅವನಿಲ್ಲ. ಸೊ ಜೀವ ಇದ್ದಾನೆ, ಜೀವಕ್ಕೆ ಒಂದು ಮಗುವಿಗೆ ತಾಯಿ ಎಲ್ಲ ಹಾಕಿ ಕೊಡುವಂತೆ ಆ ಒಂದು ಜೀವಕ್ಕೆ ಆ ಒಂದು ದೇಹವನ್ನ ಕೊಟ್ಟು ಆ ಕಣ್ಣು ಕಿವಿ ಇಟ್ಟು ಅದಕ್ಕೆ ಒಂದು ಗ್ಲೂ ಹಚ್ಚಿದಂತೆ ಎಲ್ಲ ಸಂಪರ್ಕವನ್ನ ಮಾಡಿಸಿ ಚೆನ್ನಾಗಿ ಬೆಳೆಸಿ ಆ ಸಂಪರ್ಕವನ್ನ ಮಾಡಿಸಿ ದೇವರು ತೋರಿಸ್ತಾ ಇದ್ದಾನೆ. ದೇವರು ಕೊಟ್ಟ ಕಣ್ಣು, ದೇವರು ಕೊಟ್ಟ ಪದಾರ್ಥಗಳು ಇದನ್ನ ತೋರಿಸಿ ದೇವರು ತೋರಿಸೋ ಮೋಚಕ ಹೇಗಾಗತ್ತೆ, ಶಿಪಿವಿಷ್ಟ ಅಂಬೋ ರೂಪದಿಂದ ಇದ್ದು ಆ ಅನುಭವವನ್ನೆಲ್ಲ ದೇವರು ಕೊಡ್ತಾ ಇದ್ದಾನೆ. ಸೊ ಒಂದೊಂದು ಸಂಸಾರದಲ್ಲಿ ಇದ್ರೂ ದೇವರ ಚಿಂತನೆ, ಎಲ್ಲ ಕಡೆನು ದೇವರ ಚಿಂತನೆ. ಇದು ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ ಒಂದೊಂದು ನಾವು ಕುಡಿಯುವಂತ ನೀರು ಅಂತ ತಗೊಳ್ಳೋದು, ನಾವು ಮಾಡುವಂತ ಅಡಿಗೆ, ಬಿಕಾಸ್ ಇಟ್ ಈಸ್ ಲಾಟ್ ಈಸಿಯರ್. ಊಟ ಮಾಡುವಂತ ಪದಾರ್ಥದಲ್ಲಿ ಇಟ್ಕೊಳ್ಳೋದು ನಮ್ಗೆ ತುಂಬಾ ಅನುಕೂಲವಾಗಿರುತ್ತೆ. ಇದನ್ನ ಹೀಗೆ ಚಿಂತನೆ ಮಾಡ್ಬೇಕು, ಜೀವ ಜಸ್ಟ್ ಲೈಕ್ ಎ ಡಾಟ್, ಏನೂ ಇಲ್ಲ, ಇದಕ್ಕೆ ದೇವರು ಇದೆಲ್ಲ ಕೊಟ್ಟಿದ್ದಾನೆ. ಯಾಕೆಂದ್ರೆ ಒನ್ಸ್ ಯು ಗೆಟ್ ಔಟ್ ಆಫ್ ದ ಧ್ಯಾನ ಆದ್ಮೇಲೆ ಅಷ್ಟು ನಮ್ಗೆ ಸಂಸಾರದಲ್ಲಿ ನಾವು ವ್ಯವಹಾರದಲ್ಲಿ ಸಿಕ್ಕಾಕೊಂಡು ಬಿಡ್ತೀವಿ, ಅಷ್ಟು ನೆನಪು ಬರೋದಿಲ್ಲ. ಒಂದು ಎರಡು ಮೂರು ಇಟ್ಕೊಂಡು ನೆನಪು ಮಾಡ್ಕೋಬಹುದು. ಧ್ಯಾನ ಮಾಡ್ತಾ 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 ವಿ ಆರ್ ಸೀಯಿಂಗ್ ದ ಜೀವ ಹಸ್ ಡಿಟ್ಯಾಚ್ಡ್ ಫ್ರಮ್ ಆಲ್ ದ ಇಂದ್ರಿಯಾಸ್ ಗೋಳಕಾಸ್ ಅವಯವ. ಅಲ್ಲಿ ಒಂದು ಟಾಟ್ ತರ ಇಟ್ಟುಕೊಂಡು ಅದು ಮುಖ್ಯ ಪ್ರಾಣರ ಕಾಲಲ್ಲಿ ಜೋಪಾನವಾಗ ನಮ್ಮನ್ನ ಹಿಡಿದುಕೊಂಡಿದ್ದಾರೆ. ಹೀಗೆ ಒಂದು ಚಿಂತನೆ ಅಗ್ರೇಷ ದೊಡ್ಡದಾದ ಚಿಂತನೆ. ಸೊ ಇದನ್ನ ಮಾಡ್ಬೇಕು. ಸೊ ಇದಕ್ಕೆ ಶಿಪಿವಿಷ್ಟ, ಅಲ್ಲಿ ದೇವರನ್ನ ನೋಡುವಾಗ ಅಗ್ರೇಷನನ್ನೇ ನೋಡ್ತೀವಿ ನಾವು. ಬಿಂಬನೆ ಇದು ಹೇಳುವಾಗ ಹೇಳ್ತಾರ, ಬಿಂಬನೇ ಅವನು, ಬಿಂಬನೆ ಬಿಂಬನ. ಇಲ್ಲಿ ಈ ಒಂದು ಕಾಂಟ್ಯಾಕ್ಟ್, ಈ ಒಂದು ಅಟ್ಯಾಚ್ಮೆಂಟ್, ಇದು ಎಲ್ಲವೂ ಕೊಡೋದು ಈ ಸತ್ವರಜ ತಮೋಗುಣ ಮೂಲಕವಾಗಿ ನಮ್ಗೆ ಒಂದು ಬಂಧನೆಯಲ್ಲಿ ಹಾಕೋದು ವಿಶೇಷವಾದ ಹೆಸರು ಶಿಪಿವಿಷ್ಟ. ಆವಾಗೆ ಶಿಪಿವಿಷ್ಟ ಎಂಬುದನ್ನೇ ಫಸ್ಟಿಗೆ ನೋಡಿದ್ವಿ. ಶಿಪಿವಿಷ್ಟನಾಗಿ ಇದ್ದು ಈ ನಾಶ ಹೊಂದುವ ದೇಹವನ್ನ ಪುಷ್ಟಿ ಮಾಡ್ತಾ ಇದ್ದಾನೆ. ಯಾಕೆ ಸಾಧನೆಗೆ ಇದೇ ಮಾರ್ಗ ನಮ್ಗೆ, ಅದಕ್ಕೆ ಮಾಡ್ತಾನಂತ ಒಂದು ಅರ್ಥ. ಇನ್ನೊಂದು ಶಿಪಃ, ಶಿಪಃ ಅಂತ ಒಂದು ಶಿಪಃ ಅಂದ್ರೆ ಆ ಕಾಲದಲ್ಲಿ ಯಜ್ಞ ಮಾಡುವಾಗ ಯಜ್ಞಕ್ಕೆ ಬಳಸುವಂತ ಪದಾರ್ಥಗಳು, ಚರು ಮುಂತಾದ್ದು, ಚರು ಪುರೋಡಶ ಮತ್ತು ಇದು ಏನು ಇದು ಇರುತ್ತೆ ಏನು ಪಶುಗಳು, ಪಶುಗಳನ್ನ ಬಳಸ್ತಾ ಇದ್ರು ಆ ಕಾಲದಲ್ಲಿ. ಈ ಯುಗದಲ್ಲಿ ಅದನ್ನ ನಿಷಿದ್ಧ, ಆ ಹಿಂದಿನ ಯುಗಗಳಲ್ಲಿ ಮಾಡ್ತಾ ಇದ್ದೆ. ಬಿಕಾಸ್ ಯು ನೋ ಹೌ ಎಕ್ಸಾಕ್ಟ್ಲಿ ಟು ಡೂ ದಟ್, ಆ ತರ ಸಾಮರ್ಥ್ಯ ಕಲಿಯುಗ ಜನರಿಗೆ ಇಲ್ಲ. ಅದಕ್ಕೆ ಶಿಷ್ಟಪಶು ಅಂತ ಮಾಡಿದ್ದಾರೆ. ಆ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ರು ಅಂದ್ರೆ ಆ ಪಶುಗೆ ಬಂದು ಯೂಪ ಅಂತಿರುತ್ತೆ, ಒಂದು ಯಜ್ಞಶಾಲೆಯಲ್ಲಿ ಒಂದು ಪೋಲ್ ತರ ಇಟ್ಕೊಂಡು ಆ ಪೋಲ್ಗೆ ಕಟ್ಟಿ ಹಾಕ್ತಾ ಇತ್ತು. ಪೋಲ್ಗೆ ಯೂಪ ಅಂತ, ಆ ಯೂಪಕ್ಕೆ ಅದನ್ನ ಕಟ್ಟಿ ಹಾಕ್ತಾ ಇದ್ರು ಆ ಪಶುವಲ್ಲಿ. ಭಗವಂತ ಏನ್ ಮಾಡ್ತಾನಂದ್ರೆ ಆ ಶಿಪಿ, ಆ ಶಿಪಿ ಅಂದ್ರೆ ಪಶು, ಅದರಲ್ಲಿ ಆವಿಷ್ಟನಾಗ್ತಾನೆ. ಅಂದ್ರೆ ಆ ಯಜ್ಞ ಪಶುವಲ್ಲಿ ಕಂಪ್ಲೀಟ್ ಆಗಿ ಈ ಪರ್ವೇಡ್ ಸಿಂತು ದಟ್, ಯಜ್ಞ ಪಶುವಲ್ಲಿ ಅವನೇ ಒಂದು ರೂಪದಿಂದ ಪರ್ವೇಡ್ ಆಗಿದ್ದಾನೆ. ಮತ್ತು ಅದನ್ನೇ ಯಜ್ಞದಲ್ಲಿ ಆಹುತಿ ಕೊಡ್ತಾರೆ. ಯಜ್ಞದಲ್ಲಿ ಯಾರಿದ್ದಾನಂದ್ರೆ ಯಜ್ಞದಲ್ಲಿನೂ ಭಗವಂತ. ಯಜ್ಞ ಅಂದ್ರೆ ಪೂಜ್ಯ, ಯಜ್ಞ ಅಂದ್ರೆ ಯಜ ದೇವ ಪೂಜಾಯ ಸಂಗತೀಕರಣ ದಾನೇಶ್ ಅಂತ ಅಂದ್ರೆ ಬರೀ ನಮ್ಗೆ ಸಿಂಪಲ್ ಆಗಿ ಅರ್ಥ ಆಗ ಪೂಜಾ, ಯಜ್ಞ ಅಂದ್ರೆ ಬೇರೆ ಒಂದಿಲ್ಲ, ಪೂಜಾ ಡಿಫ್ರೆಂಟ್ ವೇಸ್ ಆಫ್ ಪೂಜಾ. ಆ ಕಾಲದಲ್ಲಿ ಒಂದು ಅಗ್ನಿ ಮುಖಾಂತರವಾಗಿ ಮಾಡ್ತಾರೆ, ಇವಾಗ್ಲೂ ಮಾಡ್ತಾರೆ. ಬಟ್ ಆ ಕಾಲದಲ್ಲಿ ಪೂರ್ತಿ ವಿಸ್ತಾರವಾಗಿ ಮಾಡ್ತಾ ಇದ್ರು. ಶ್ರೌತ ಯಜ್ಞಗಳು ಅಂತ ಶ್ರುತಿಯಲ್ಲಿ ಬಂದ ರೀತಿಯಿಂದ ಮಾಡ್ತಾ ಇದ್ರು ಆ ಯಜ್ಞಗಳಲ್ಲಿ. ಹಾಕ್ತಾ ಏನಾಯ್ತು ಇಲ್ಲಿ, ಆ ಯಜ್ಞ ಪಶುವಲ್ಲಿ ಶಿಪಿವಿಷ್ಟನಾಗಿ ಅವನು ಪೂರ್ತಿ ಪರ್ವೇಡ್ ಆಗಿದ್ದಾನೆ. ಮತ್ತು ಯಜ್ಞ ಹಾಕುವ ಯಜ್ಞದಲ್ಲಿನೂ ಅವನೇ ನಿಂತಿದ್ದಾನೆ, ಭಗವಂತನೇ ಯಜ್ಞದಲ್ಲಿ ನಿಂತಿದ್ದಾನೆ. ಇದನ್ನ ಭಾಗವತದನ್ನ ನಾಲ್ಕನೇ ಸ್ಕಂದದಲ್ಲಿ ಬರುತ್ತೆ. ದಕ್ಷಯಜ್ಞ, ದಕ್ಷಯಜ್ಞದಲ್ಲಿ ಅಗ್ನಿ ಆ ದೇವರನ್ನ ಸ್ತೋತ್ರ ಮಾಡ್ತಾನೆ. ಶಿಪಿವಿಷ್ಟ ಅಲ್ಲಿನ ಬರುತ್ತೆ. ಅಲ್ಲಿ ಮಾಡೋ ಕೆಲಸ ದೇವರು ಯಜ್ಞ, ಯಜ್ಞ ಪುರುಷ, ಯಜ್ಞೇಶ್ವರ, ಯಜ್ಞ ಭಾವನ, ಯಜ್ಞ ಭೋಕ್ತ ಅಂಬೋ ಐದು ಮುಖದಿಂದ ಆಹುತಿಯನ್ನ ಯಜ್ಞದಲ್ಲಿನೂ ಅವನೇ ಇದ್ದಾನೆ. ಮತ್ತು ಅದಕ್ಕೆ ತಕ್ಕಂತೆ ಮಂತ್ರಗಳನ್ನು ಹೇಳ್ತಾ ಇದ್ದಾರಂತ. ಅದೆಲ್ಲ ಡೀಟೇಲ್ಸ್ ಆಗಿ ಡೀಟೇಲ್ಸ್ ಸಾಕಷ್ಟು ಡೀಟೇಲ್ಸ್ ಅಲ್ಲಿ ಭಾಗವತದಲ್ಲಿನೂ ಬಂದಿದೆ, ಬೇಕಂದ್ರೆ ನೋಡ್ಬೋದು ನಾವು. ಸೊ ದೇವರು ಈ ಐದು ಮುಖದಿಂದ ಯಜ್ಞದಲ್ಲಿ ನಿಂತು, ಯಜ್ಞ ಪಶುವಲ್ಲಿನೂ ನಿಂತು ಅದನ್ನ ಸ್ವೀಕಾರ ಮಾಡ್ತಾನೆ. ಸೊ ದೇವರು ಅಂದ್ರೆ ಏನಾಯ್ತು ಇವಾಗ, ಭೋಕ್ತೃ ಭೋಜ್ಯ ಎರಡಲ್ಲಿನೂ ಅವನೇ ಇದ್ದು ಇದನ್ನ ಮಾಡ್ತಾನ ಅಂಬೋದಾಗತ್ತೆ. ಸೊ ಹೀಗೆ ಅವನು ತಕೊಳ್ತಾ ಇದ್ದ. ಸೊ ಅದಕ್ಕೆ ಶಿಪಿವಿಷ್ಟ ಅಂತ ಒಂದು ಅರ್ಥ ಹೇಳ್ದ. ಆಮೇಲೆ ಶಿಪಿ ಅಂದ್ರೆ ಒಂದರ್ಥ ಇಸ್ ನಾಶ ಹೊಂದುವ ದೇಹದಲ್ಲಿ ಅವನು ಪುಷ್ಟಿಯನ್ನ ಕೊಡ್ತಾನೆ ನಮ್ಮ ದೇಹಕ್ಕೆ. ಅದಕ್ಕೆ ನಾವು ದೇವರಿಗೆ ಪ್ರಸಾದ, ದೇವರಿಗೆ ಅದೇ ಇಷ್ಟ ಭೋಜ್ಯ ಪದಾರ್ಥ ಅಂದ್ರೆ ದೇವರ ಮುಂದೆ ನಾವು ಇಡುವಂತ ಪದಾರ್ಥಗಳು, ಅದು ಯಾಕೆ ಅದು ಪ್ರಸಾದ ಆಗುತ್ತ ನಮ್ಗೆ, ಅದು ಯಾಕೆ ಅದು ಒಳ್ಳೇದನ್ನು ಮಾಡುತ್ತ ಅಂದ್ರೆ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಸೊ ದೇವರು ಅಲ್ಲೇ ಇರ್ತಾನೆ, ಎಲ್ಲಿನ ಇಲ್ಲ, ಅಲ್ಲೇ ಇರುವಂತ ದೇವರು. ನಾವು ಕರೆದಾಗ ಅಲ್ಲಿ ವಿಶೇಷವಾಗಿ ಅಲ್ಲಿ ಅವನು ತನ್ನ ಸ್ವಾಸ್ಥ್ಯ ರಸಗಳನ್ನ ತಕ್ಕೊಳ್ತಾನೆ. ಆ ಒಂದು ಪದಾರ್ಥ ನಾವು ದೇವರಿಗೆ ದೇವತೆಗಳಿಗೆ ಆ ಒಂದು ಸ್ಥೂಲ ಪದಾರ್ಥ ಬೇಕಾಗಿಲ್ಲ, ಅವನು ಬಿಟ್ಟ ಶೇಷ ಪ್ರಸಾದ ತೀರ್ಥ ಪ್ರಸಾದ ಆಗತ್ತಲ್ಲ, ಅದರಿಂದ ನಮಗೆ ಆ ತಿಳ್ಕೊಂಡು ನಾವು ತಕ್ಕೊಂಡಾಗೆ ನಮಗೆ ಅದು ಆ ಪುಷ್ಟಿ. ಪುಷ್ಟಿ ಅಂದ್ರೆ ಇಲ್ಲಿ ದೇಹಕ್ಕೆ, ಈವನ್ ನೀವು ದೇವರು ಅಂತ ಚಿಂತನೆ ಇಲ್ಲದೆ ಯಾರು ಊಟ ಮಾಡಿದ್ರೆ ಅವ್ರ ದೇಹಕ್ಕೆ ಅಂತೂ ಪುಷ್ಟಿ ಆಗೇ ಆಗತ್ತೆ. ಇಲ್ಲಿ ಪುಷ್ಟಿ ಆಗೋದು ಏನದು ಅಂದ್ರೆ ನಮ್ಮ ಸಾಧನೆ, ಅಂದ್ರೆ ಈ ಸತ್ವಗುಣ, ಈ ರಜೋಗುಣ, ಈ ಒಂದು ತಮೋಗುಣವೂ ಹೇಳ್ತಾರೆ ನಾವು ಏಕಾದಶಿ ಮುಂತಾದೆಲ್ಲ ಮಾಡಿದಾಗ, ಈ ಸತ್ವಗುಣ ರಜೋಗುಣದಲ್ಲಿ ಈ ಊಟ ಮಾಡಿದಾಗ ಇಟ್ ಕ್ರಿಯೇಟ್ಸ್. ಯಾಕೆಂದ್ರೆ ಒಂದೊಂದು ನಾವು ಹಿಂದೆ ಒಂದ್ಸತಿ ನೋಡಿದ್ವಿ ಸತ್ವರಜ ತಮೋಗುಣ ಬಂಧಕ ಅಂತ ನಾವು ಹೇಳುವಾಗ ಎಲ್ಲೋ ಬಂಧಕಾಯ್ತು. ಈ ಹಾಗೆ ಮೋಚಕ ಅಂದ್ರೆ ಸತ್ವಗುಣದಲ್ಲಿ ರಜೋಗುಣದಲ್ಲಿ ತಮೋಗುಣದಲ್ಲಿ ಎರಡು ರೀತಿ ಇದೆ. ಒಂದು ಸೂಕ್ಷ್ಮ, ಒಂದು ಸ್ಥೂಲ. ಈ ಸೂಕ್ಷ್ಮಕ್ಕೆ ಜನರಲ್ಲಿ ಸಾತ್ವಿಕ ಜೀವರು, ಅದು ಜೀವ ಲಕ್ಷಣ, ಹೀಗೆ ನಾವು ಹೇಳ್ತೀವಿ. ಅಂದ್ರೆ ಬೇಸಿಕಲಿ ಏನ್ ಮಾಡತ್ತಂದ್ರೆ ಸೂಕ್ಷ್ಮ ಅಂಬೋದು ಏನ್ ಮಾಡತ್ತಂದ್ರೆ ನಮ್ಮ ಜೀವದಲ್ಲಿ ಇರುವಂತ ಅದಕ್ಕೆ ಮಿಮಿಕ್ ಮಾಡಿ ಆ ಥಾಟ್ಸ್ ಅನ್ನ ತರತ್ತೆ. ಸೂಕ್ಷ್ಮ ಅಂದ್ರೆ ಊಟ ಮಾಡುವಾಗ, ಅಂದ್ರೆ ಊಟ ಮಾಡ್ಲಕ್ ಮುಂಚೆ ಅಲ್ಲ, ಊಟ ಮಾಡ್ಲಕ್ ಮುಂಚೆ ಬೆಳಿಗ್ಗೆ ಎದ್ದು ನಾವು ಇದೆಲ್ಲ ಮೆಮರೈಸ್ ಮಾಡಿ ಹೇಳೋದು ಒಂದಾದ್ರೆ ಇಟ್ಸ್ ಬೆಟರ್ ದನ್ ನಥಿಂಗ್. ಬಟ್ ಊಟ ಮಾಡ್ತಾ ಇರುವಾಗ ಆ ನೆನಪು ದೇವರು ಕೊಟ್ರೆ, ದೇವರೇ ಇದಿಲ್ಲ ಇದ್ದಾನೆ, ದೇವರೇ ನನ್ನ ಕೈ, ನನ್ನ ಕಣ್ಣು, ಯಾಕೆ ನನ್ನ ಕಣ್ಣು ಒಂದು ವಸ್ತು ಹತ್ರ ಹೋಗ್ಬೇಕು, ಯಾಕೆ ಇದನ್ನ ಫಸ್ಟ್ ಪಾಯಸ ನನ್ನ, ಕೆಲವರು ಪಾಯಸನ್ನ ಮುಟ್ತಾರೆ, ಕೆಲವರು ಕೋಸಂಬರಿಯನ್ನು ತಗೊಳ್ತಾರೆ, ಕೆಲವರು ಅನ್ನವನ್ನು ತಗೊಳ್ತಾರೆ, ಅನೇಕರು ಅನೇಕರದ್ದು, ಯಾಕೆ ಏನಾಗತ್ತೆ? ದೇವರಲ್ಲಿ ಇದು ದೇವರು ಕಣ್ಣಿನಿಂದ ಅದನ್ನು ನೋಡಿಸ್ತಾನೆ, ಕೈಯಿಂದ ಇಲ್ಲ, ಆಟೋಮ್ಯಾಟಿಕ್ ಒಂದು ಪ್ರೋಗ್ರಾಮ್ ರೋಬೋಟ್ ತರ ಎಲ್ಲ ಆಗುತ್ತೆ. ಆವಾಗ ಊಟ ಮಾಡುವಾಗ ಮೌನದಲ್ಲಿ ಇದ್ದು ಅದೇ ಮನನ ಮಾಡಿ ಈ ಚಿಂತನೆ ದೇವರ ಒಂದು ರೂಪ, ಗೋವಿಂದಾನ್ನಿ, ಕೃಷ್ಣಾನ್ನಿ ಅಥವಾ ಶಿಪಿವಿಷ್ಟಾನ್ನಿ ಅಂತ ನೀವು ಊಟ ಮಾಡಿದ್ರೆ ಅದೇ ಸೂಕ್ಷ್ಮ ದೇವರ ಥಾಟ್ ಬಂತಲ್ಲ, ಅದೇ ಕೆಲಸ ಸಂಸಾರದಲ್ಲಿ ಇದ್ರೂ ದೇವರ ಥಾಟ್ ಬಂದಾಗ ಅದು ಸೂಕ್ಷ್ಮ ಆಗತ್ತೆ. ಸ್ಥೂಲ ಬಂಧನ, ಸೂಕ್ಷ್ಮ ಅಂದ್ರೆ ಸೂಕ್ಷ್ಮಕ್ಕೆ ಸ್ಥೂಲಕ್ಕೆ ಏನು ವ್ಯತ್ಯಾಸ ಆಯಿತು ಅಂದ್ರೆ, ಅಟ್ ದ ಟೈಮ್ ಆಫ್ ಡೂಯಿಂಗ್ ಇಫ್ ಯುವರ್ ಥಾಟ್ ಗೋಸ್ ಆನ್ ಗಾಡ್ ಅದು ಸೂಕ್ಷ್ಮ ಮೋಚಕ. ಅದನ್ನೂ ಮೋಚಕ ಹೇಗೆ ಅಂದ್ರೆ ಅದು ಪರಂಪರೆಯ ದೇವರೇ ಕೃಷ್ಣಾರ್ಪಣೆ ಹೇಳಿ ಮೆಕ್ಯಾನಿಕ್ ಆಗ ಹೇಳೋದು ಒಂದಾದ್ರೆ, ಇಲ್ಲಿ ಧ್ಯಾನ ಊಟ ಮಾಡುವಾಗ ಹೇಗೆ ಧ್ಯಾನ ಮಾಡೋದು ಅಂದ್ರೆ, ಊಟ ಮಾಡುವಾಗ ಕೂತು ಆಸನ ಹಾಕು ಧ್ಯಾನ ಹಾಕೊಂಡು ಹೇಳಲ್ಲ, ಊಟ ಮಾಡುವಾಗ ಧ್ಯಾನ ಅಂದ್ರೆ ಯಥಾಯದ ಒಳಗೆ ಹೋಗೋದು, ಒಳಗೆ ಹೋಗಿ ಚಿಂತನಾ ರೂಪ ಧ್ಯಾನ ಆಗತ್ತೆ. ಆಸನ ಹಾಕಿ ಪ್ರಾಣಾಯಾಮ ಹಾಕಿ ಊಟ ಮಾಡ್ಬೇಕು ಅಂತ ಯಾರು ಹೇಳಲ್ಲ. ಊಟ ಮಾಡುವಾಗ ಆ ಒಂದು ದೇವರ ಚಿಂತನೆ, ಕಣ್ಣು ಮುಚ್ಚಿಕೊಂಡು ಆ ಅನ್ನವನ್ನ ನೋಡಿ ಆ ದೇವರು ಹೀಗೆ ದೇವರಲ್ಲಿ ಇದ್ದಾನೆ. ಒಂದಗಳು ನೋಡಿದಾಗೆ 24 ಕಾಣಿಸ್ತದೆ, ಒಂದಗಳು ನೀವು ತಗೊಂಡ್ರೆ ಅಲ್ಲಿ 24 ಕಾಣಿಸ್ತದೆ, 24 ರೂಪಗಳು ರೂಪ ಕಾಣಿಸ್ತಾ ಇಲ್ಲ, 24 ನಾರು ಬರೆದಿಟ್ಕೊಳ್ಳಿ 24 ಅಂತಿದ್ರೆ ಅಷ್ಟು ತತ್ವಗಳು, ಅಷ್ಟು ತತ್ವಾಭಿಮಾನಿಗಳು. ಆ ದೇವರ ರೂಪ ಮುಖ್ಯವಾಗಿ ಶಿಪಿವಿಷ್ಟನಾಗಿ ಇವನಿದ್ದು, ಒಳಗೇನೋ ಅವನಿದ್ದು ಅವನದ್ದೇ ಆದಂತಹ ಸ್ವಾಕ್ಯರಸ ಶಿಪಿವಿಷ್ಟ, ಅದನ್ನ ಅವನು ತಗೊಳ್ಳೋ ಮೂಲಕವಾಗೆ ನನಗೆ ಈ ಅನುಭವ ಬರುತ್ತೆ, ಈ ದೇಹಕ್ಕೆ ಪುಷ್ಟಿ ಆಗ್ತಾ ಇದಿರತ್ತೆ, ನನ್ನ ಸಾಧನೆಗೇನೋ ಆಗತ್ತೆ ಇದು, ಈ ದೇಹ ಕೊಟ್ಟದ್ದು ಸಾಧನೆಗೆ, ಈ ತರ ದೇವರ ಚಿಂತನೆ. ಸೊ ಇಷ್ಟ ಭೋಗ್ಯ ಪದಾರ್ಥದೋಡು ಶಿಪಿವಿಷ್ಟ ನಾಮದಿ ಸರ್ವ ಜೀವರ, ಅವನು ಮಾಡ್ತಾ ಇದ್ದಾನೆ ಅವನು ಕಂಟಿನ್ಯೂಸ್. ಇದು ಊಟದ್ದು ಕಣ್ಣಿನಿಂದ ರೂಪ, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡತ್ತೆ, ಕಣ್ಣು ರೂಪ ಕಿವಿದು ಇದೆಲ್ಲ ನಮ್ಗೆ ಅನುಸಂಧಾನಕ್ಕೆ ಒಮ್ಮೆ ಬರತ್ತೆ ಹೊರತು ಅದು ಅಷ್ಟು ಸುಲಭ ಅಲ್ಲ. ಊಟ ಮಾಡೋರು ಅಂದ್ರೆ ಒಂದ್ ದಿವಸಕ್ಕೆ 3 ಸತಿ ಮಾಡ್ತೀವಿ, ನೀರು ಸ್ವಲ್ಪ ಕುಡಿತೀವಿ ನಾವು. ಸೊ ಈ ಒಂದು ಟೈಮ್ಲಿ ಇಟ್ಟುಕೊಳ್ಳೋದು ಈಸಿಯರ್ ಆಗತ್ತೆ. ಅಥವಾ ಧ್ಯಾನ ಮಾಡುವಾಗ ಈ ತರ ಚಿಂತನೆ, ಈ ಚಿಂತನೆ ಅವನು ಹೇಗೆ, ಯು ಪರ್ಸೀವ್, ವೆನ್ ಯು ಪರ್ಸೀವ್ ಇಟ್ ಯು ಸೀ ಯುವರ್ ಸೆಲ್ಫ್ ದ ಜೀವ ಟೋಟಲಿ ಡಿಫ್ರೆಂಟ್, ಜೀವ ಸೆಪರೇಟ್, ಜೀವದ ಕಣ್ಣು ಸೆಪರೇಟ್, ಜೀವದ ಗೋಳಕ ಸೆಪರೇಟ್, ಜೀವದ ಮುಂದೆ ಇರುವಂತ ರೂಪಗಳು ಸೆಪರೇಟ್, ಆಮೇಲೆ ಮನಸ್ಸು ಸೆಪರೇಟ್, ದೇವರು ಒಂದೊಂದಾಗೆ ನಮ್ಗೆ ಹಚ್ಚಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅದು ಆ ಪಾತ್ರಿ ಇದೆಲ್ಲ ಇಟ್ಟು ನಮ್ಗೆ ಇದೆಲ್ಲ ತಿಳಿಸ್ತಾ ಇದ್ದಾನೆ. ಹೀಗೆ ಚಿಂತನೆ ಧ್ಯಾನದಲ್ಲಿ ಮಾಡಬೇಕು. ಸೊ ಕೋಷ್ಠದೋಳು ನೆಲೆಸಿದ್ದು ಸಮಯ ಪುಷ್ಟಿಯ ಈಡಿಸುತ್ತ ಇಂದ್ರಿಯಗಳನ್ನು ಪ್ರೇಷನಾಗಿದ್ದು ಎಲ್ಲ ವಿಷಯಗಳೆಂಬ ತಿಳಿಸದಲೇ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ, ಉಳಿದ ಮೀನಿಂಗ್ ನೆಕ್ಸ್ಟ್ ಕ್ಲಾಸ್ಲಿ ನಾವು ನೋಡೋಣ, ಬಿಕಾಸ್ ಇದು ಸ್ವಲ್ಪ ಲೋಡೆಡ್ ಆಗಿದೆ. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಶ್ಯೂರ್ ದಟ್ ಯು ಗಾಟ್ ದಿಸ್ ಪಾಯಿಂಟ್ ರೈಟ್, ಬಿಕಾಸ್ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬೋಟ್ ಬಂಧನ ಮೋಚನ, ಇದಕ್ಕೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಕ್ಕೆ ನೆಕ್ಸ್ಟ್ ಐಟಮ್